ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸಲಾಗಿದ್ದೇವೆ. ದೇವರ ಒಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟ ಮಹಾಕೃಪೆಗೆ ದೇವರಿಗೆ ಸ್ತೋತ್ರ. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ಕಳೆದ ಒಂದು ವಾರದಲ್ಲಿ ಅನೇಕ ಒಂದು ದಿವಸಗಳಿಂದ ನಾವು ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ನೋಡಿದ್ರಿ. ಮುಖ್ಯವಾಗಿ ಕಳೆದ ವಾರ ಯೇಸು ಕ್ರಿಸ್ತನ 1,000 ವರ್ಷದ ಬಗ್ಗೆ ಆಳ್ವಿಕೆ ಬಗ್ಗೆ ನೋಡಿದ್ರಿ. ಅದರಿಂದ ಅದ್ರ ಬಗ್ಗೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ, ಏನೋ ಪ್ರಶ್ನೆ ಇದೆಯಾ, ಯಾವ್ದಾದ್ರು ಪ್ರಶ್ನೆ ಕೇಳಿದ್ರೆ ಕೇಳಿ, ಇಲ್ಲಾಂದ್ರೆ ಇವತ್ತಿನ ಪಾಠಕ್ಕೆ ನಾವು ಏನು ಮಾಡೋಣ, ಹೋಗೋಣ. ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಮತ್ತೆ ಆತನ 1,000 ವರ್ಷದ ಆಳ್ವಿಕೆ ಬಗ್ಗೆ ಯಾರಿಗೋ ಪ್ರಶ್ನೆ ಇದೆಯಾ? ದೇವದಂ ಬ್ರದರ್, ಶ್ವೇತಾಷ್ಟರ್, ಸುರೇಶ್ ಬ್ರದರ್, ಓಕೆ ಸರಿ. ಓಕೆ, ಹಂಗಾದ್ರೆ ನಾವು ಇವತ್ತಿನ ಒಂದು ಪಾಠಕ್ಕೆ ನಾವು ಏನು ಮಾಡೋಣ, ನಾವು ಹೋಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಇವತ್ತು ನೋಡೋಂಥ ಒಂದು ಪಾಠ ಯಾವ ಪುಸ್ತಕದಲ್ಲಿ ಅಂತಂದರೆ, ಜಕೇರಿಯನ ಬರೆದಂಥ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ ವಚನ 1ರಿಂದ 8ನೇ ವಾಕ್ಯದಲ್ಲಿ ನಾವು ಅಲ್ಲಿ ಬರುವಂಥ ದರ್ಶನ ನಾವೇನು ಮಾಡೋಣ, ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಅದರ ಸರಿಂದ ನಾವು ಎಷ್ಟೋ ದರ್ಶನಗಳು ನೋಡಿದ್ದೀರಿ, ಅದರ ಅದನ್ನ ಸ್ಟಡಿ ಮಾಡಿದ್ದೀರಿ. ಅದರ ಅದೇ ರೀತಿ ಈ ಒಂದು ದರ್ಶನ ಕೂಡ ನಾವೇನು ಮಾಡೋಣ, ನಾವು ನೋಡೋಣ ಅಲ್ವರ. ಸೊ ಅದಕ್ಕೆ ನಾವು ಓದೋ ನೋಡಿದ್ದೀರಿ, ಜಕೇರಿಯ 1ನೇ ಅಧ್ಯಾಯ ಸಾರಿ 6ನೇ ಅಧ್ಯಾಯ 1ರಿಂದ 4 ವಾಕ್ಯಗಳನ್ನ ಓದ್ಬೇಕು ಕೇಳ್ಕೊಂತೀರಿ.
ಪುನಃ ನಾನು ಕಣ್ಣೆತ್ತಿ ನೋಡಲು, ಈಗೋ ಎರಡು ಬೆಟ್ಟಗಳ ನಡುವೆಯಿಂದ ಬರುತ್ತಿರುವ 4 ರಥಗಳು ತಾಮ್ರದವುಗಳು.
ಸುರೇಶ್ ಬ್ರದರ್, ವಾಯ್ಸ್ ತುಂಬಾ ಕಟ್ ಆಗ್ತದೆ ನಿಮ್ದು.
ಹೌದು, ಸ್ವಲ್ಪ ವಾಯ್ಸ್ ಸಿಸ್ಟಮ್ ಹಾಳಾಗುತ್ತದೆ.
ಬೇರೆ ಯಾರಾದ್ರು ಓದ್ಬೋದಾ? ಮಾಯಾ ಸಿಸ್ಟರ್ ಓದ್ಬೋದಾ, ಇಲ್ಲ ಶ್ವೇತಾ ಸಿಸ್ಟರ್ ಓದ್ಬೋದಾ?
ನಾನು ಓದ್ಬೋದು.
ಹಾಂ, ಓದ್ರಿ.
ಪುನಃ ನಾನು ಕಣ್ಣೆತ್ತಿ ನೋಡಲು, ಈಗೋ ಎರಡು ಬೆಟ್ಟಗಳ ನಡುವೆಯಿಂದ ಬರುತ್ತಿರುವ 4 ರಥಗಳು ಕಾಣಿಸಿದವು. ಆ ಬೆಟ್ಟಗಳು ತಾಮ್ರದವುಗಳು. ಮೊದಲನೆಯ ರಥಕ್ಕೆ ಕೆಂಪು ಕುದುರೆಗಳು, ಎರಡನೇ ರಥಕ್ಕೆ ಕಪ್ಪು ಕುದುರೆಗಳು, ಮೂರನೇ ರಥಕ್ಕೆ ಬಿಳಿ ಕುದುರೆಗಳು, ನಾಲ್ಕನೇ ರಥಕ್ಕೆ ರಥಕ್ಕೆ ಮುಂಚೆ ಮುಂಚೆಯೇ ಬಲವಾದ ಮಚ್ಚಿಯ ಬಲವಾದ ಕುದುರೆಗಳು ಕಟ್ಟಿದವು. ವಿವರಿಸುವ ದೂತರನ್ನು, ಸ್ವಾಮಿ ಇವುಗಳು ಏನು ಎಂದು ನಾನು ಪ್ರಸ್ತಾಪವತ್ತಿ ಕೇಳಲು, ಆ ದೇವದೂತನು ನನಗೆ, ಇವು ಆಕಾಶದ 4 ಗಾಳಿಗಳು ಭೂಲೋಕದೊಡನೆ ಸನ್ನಿಧಾನದಲ್ಲಿ ನಿಂತಿದ್ದವು. ಅಲ್ಲಿಂದ ಹೊರಟು
ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸೊ ಅದಕ್ಕೆ ನೋಡ್ಬೇಕಾರೆ ಜಕೇರಿನ ಒಂದು ಇದರಲ್ಲಿ ಜಕೇರಿಂಗ್ ಏನು ಮಾಡ್ತಾರೆ, ಒಂದು ದರ್ಶನ ನೋಡಿಸ್ತಾರೆ. ಆ ದರ್ಶನದಲ್ಲಿ ನೋಡ್ಬೇಕಾರೆ ಏನಪ್ಪ ನೋಡ್ತಾರೆ ಅಂತಂದರೆ, ಎರಡು ತಾಮ್ರದ ಬೆಟ್ಟಗಳಿತ್ತಂತೆ. ಆ ತಾಮ್ರದ ಬೆಟ್ಟಗಳ ನಡುವೆ 4 ರಥಗಳೇನಿದೆ ಬಂತಂತೆ ಅಂದ್ರೆ. ಸೊ ಮೊದಲನೇ ರಥದಲ್ಲಿ ಏನಪ್ಪ ಇತ್ತು ಅಂತ ನೋಡ್ತೀರಿ ಅಂತಂದರೆ, ಮೊದಲನೇ ರಥದಲ್ಲಿ ಕೆಂಪು ಕುದುರೆಗಳಿತ್ತಂತೆ. ಸರಿ, ಎರಡನೇ ರಥದಲ್ಲಿ ಏನಪ್ಪ ಇತ್ತು ಅಂದರೆ ಕಪ್ಪು ಕುದುರೆ ಇತ್ತಂತೆ. ಮೂರನೇ ರಥದಲ್ಲಿ ಏನಮ್ಮ ಇತ್ತು ಅಂತ ನೋಡ್ಬೇಕ್ರೆ, ಅಲ್ಲಿ ನೋಡ್ಬೇಕಾರೆ ಬಿಳಿ ಕುದುರೆ ಇತ್ತು ಅಂತಂತ ಹೇಳ್ತಾರೆ. ಕಪ್ಪು ಕುದುರೆನ ಹಿಂಬಾಲಿಸಿ ಬಿಳಿ ಕುದುರೆ ಇದಂತೆ ಹೋಯ್ತು ಅಂತೆ. ಆಮೇಲೆ 4ನೇ ರಥದಲ್ಲಿ ಮಚ್ಚೆ ಮಚ್ಚೆ ಆಗಿಯೂ ಮತ್ತೆ ಬಲವಾಗಿರುವಂತ ಒಂದು ಕುದುರೆ ಏನಾಗಿತ್ತಂತೆ ಅಲ್ಲಿ ಇತ್ತು ಅಂತಂತ ಹೇಳ್ತಾರೆ ಅದರ. ಸರಿ, ಇವಾಗ ಇದು ನೋಡ್ಬೇಕಾರೆ ನಮ್ಗೇನಾಗ್ತಾರೆ, ಒಂದು ಪ್ರಶ್ನೆ ಬರ್ತಾರೆ, ಏನಪ್ಪಾ ಇದು ಅಲ್ವರ ನೋಡಿ, ಈ ಥರ ಕಪ್ಪು ಕುದುರೆ, ಬಿಳಿ ಕುದುರೆ, ಕೆಂಪು ಕುದುರೆ, ಮಚ್ಚೆ ಮಚ್ಚೆ ಬಲವಾಗಿರುವಂಥ ಕುದುರೆ ಇತ್ತಂತೆ, ಎರಡು ತಾಮ್ರದ ನಡುವೆ ಬೆಟ್ಟಗಳ ನಡುವೆ ಬಂತಂತೆ ಅಲ್ವರ. ಸೊ ಇವಾಗ ನಮಗೇನಂತ ಆಗ್ತದೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾರೆ, ಏನಪ್ಪಾ ಇದು, ಏನಿದು ಈ ರಥಗಳು ಅಲ್ವರ. ನಮಗೆ ಪ್ರಶ್ನೆ ಬರೋ ಥರನೇ ಜಕೇರಿಂಗು ಕೂಡ ಆಯಿತು, ಈ ಪ್ರಶ್ನೆ ಅಲ್ಲಿ ಬಂತು ಅಲ್ವರ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ದೇವದೂತನ ಕೇಳ್ತಾರೆ, ಏನಪ್ಪ ಸ್ವಾಮಿ ಇದು ಅಂತಂತ ಹೇಳ್ಬೇಕಾರೆ ಆ ದೇವದೂತ ಏನಪ್ಪ ಉತ್ತರ ಕೊಡ್ತಾನೆ ಅಂದರೆ, ಏನ್ರಿ ಅವ್ರು ಕೊಟ್ಟಿರೋ ಉತ್ತರ ಏನಪ್ಪ ಅಂದರೆ, ಏನ್ರಿ ಇದು ದೇವರ ಸನ್ನಿಧಾನದಿಂದ ಹೊರಟು ಬರುವಂಥ 4 ಆತ್ಮಗಳು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದರೆ ಇಂಗ್ಲೀಷ್ ಓದ್ಬೇಕಾರೆ ಏನು ಹೇಳ್ತಾರೆ ಅಂತಂದರೆ, ದೀಸ್ ಆರ್ ದ 4 ಸ್ಪಿರಿಟ್ಸ್ ಆಫ್ ಹೆವೆನ್ ವಿಚ್ ಗೋ ಫೋರ್ತ್ ಫ್ರಮ್ ದ ಸ್ಟ್ಯಾಂಡಿಂಗ್ ಬಿಫೋರ್ ದ ಲಾರ್ಡ್ ಆಫ್ ಆಲ್ ದ ಅರ್ತ್. ದೇವರ ಸನ್ನಿಧಾನದಿಂದ ಹೊರಟು ಬರುವಂಥ 4 ಆತ್ಮಗಳು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸರಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಇದನ್ನ ಹೆಂಗ ಅರ್ಥ ಮಾಡ್ಕೊಳೋದು, ಇದು ಏನು ಅರ್ಥ ಇದು ಅಲ್ವರ? ಸೊ ಅದಕ್ಕೆ ನೋಡ್ಬೇಕಾದ್ರೆ ಇನ್ನ ನಮ್ಗೇನೋ ಕ್ಲೂ ಕೊಟ್ಟಿದ್ಯಾ ಅಂತ ನೋಡಿದ್ರೆ ಎಸ್, ಇನ್ನೂ ಒಂದು ಫರ್ದರ್ ಕ್ಲೂ ಕೊಟ್ಟಿದೆ. ಎಲ್ಲಪ್ಪ ಕೊಟ್ಟಿದೆ ಅಂತಂದ್ರೆ ನೋಡಿ, ಆರನೇ ವಾಕ್ಯ ಓದನ ಬ್ರದರ್ ಓದ್ತೀರಾ? ಆರನೇ ವಾಕ್ಯ ಜಕೇರಿಯಾ 6:6.
ಅನಂತರ ಕಪ್ಪು ಕುದುರೆಗಳು ಉತ್ತರ ದೇಶಕ್ಕೆ ಹೊರಟವು, ಬಿಳಿ ಕುದುರೆಗಳು ಅವುಗಳನ್ನು ಹಿಂಬಾಲಿಸಿದವು, ಮಚ್ಚೆ ಮಚ್ಚೆಯ ಕುದುರೆಗಳು ದಕ್ಷಿಣ ದೇಶಕ್ಕೆ ಹೋದವು.
ಓಕೆ ನೋಡಿ, ಇಲ್ಲಿ ಒಂದು ಕ್ಲೂ ಕೊಟ್ಟವ್ರೆ ಏನಪ್ಪಾ ಅಂದ್ರೆ, ಈ ಕುದುರೆಗಳು ಯಾವ ದಿಕ್ಕು ಹೋಯ್ತು ಅನ್ಕೊಟ್ಟವ್ರೆ. ಕಪ್ಪು ಕುದುರೆಗಳು ಉತ್ತರ ದಿಕ್ಕಿಗೆ ಹೋಯ್ತಂತೆ, ಬಿಳಿ ಕುದುರೆ ಅದನ್ನ ಹಿಂಬಾಲಿಸ್ಕೊಂಡೇ ಉತ್ತರ ದಿಕ್ಕಿಗೆ ಹೋಯ್ತಂತೆ, ಆಮೇಲೆ ಮಚ್ಚೆ ಮಚ್ಚೆಯಾಗಿ ಬಲವಾಗಿರೋಂತ ಕುದುರೆ ದಕ್ಷಿಣಕ್ಕೆ ಹೋಯ್ತಂತೆ. ಅದರ ಇದೇನಪ್ಪ ಉತ್ತರ ದಕ್ಷಿಣ ಅಲ್ವರ? ಸರಿ ನೋಡೋಣ. ಅದರ ಇದಾದ್ಮೇಲೆ ಏನಾಯ್ತು? ಏಳನೇ ವಾಕ್ಯ ಓದಿಬಿದ್ರ. ಹಾ,
ಕೆಂಪು ಕುದುರೆಗಳು ಬಂದು ಲೋಕದಲ್ಲಿ ಸಂಚರಿಸುವುದಕ್ಕೆ ಹೊರಡಬೇಕೆಂದು ತ್ವರೆ ಪಟ್ಟವು. ಅವನು ಹೊರಡಿರಿ, ಲೋಕದಲ್ಲಿ ಸಂಚರಿಸಿರಿ ಎಂದಪ್ಪಣೆ ಮಾಡಲು ಅವು ಲೋಕದಲ್ಲಿ ಸಂಚರಿಸಿದವು.
ಓಕೆ. ಸೊ ಇಲ್ಲಿ ನೋಡ್ಬೇಕಾದ್ರೆ ಏನಾದ್ರು ನೋಡ್ತೀರಿ, ಕೆಂಪು ಕುದುರೆ ಅಂತ ನೋಡ್ತೀರಲ್ಲ, ಆ್ಯಕ್ಚುಲಿ ಅದು ಬಲವಾಗಿರೋಂಥ ಕುದುರೆ ಬಗ್ಗೆ ಹೇಳೋದು. ಆ್ಯಕ್ಚುಲಿ ಅಂದರೆ ಡಾರ್ಕ್ ರೆಡ್, ಕೆಂಪು ಇದೆ ಆಮೇಲೆ ಬಲವಾದಂದ್ರೆ ಡಾರ್ಕ್ ರೆಡ್ ಅಂತ ಆ್ಯಕ್ಚುಲಿ. ಸೊ ಇಲ್ಲಿ ಹೇಳೋದು, ಈ ಬಲವಾಗಿರೋಂಥ ಕುದುರೆ ಭೂಲೋಕದಲ್ಲಿ ಸಂಚರಿಸೋಕೆ ಏನು ಮಾಡ್ತಂತೆ, ಅನುಮತಿ ಕೇಳ್ತಂತೆ. ಭೂಮಿಲೋಕದ ಅತ್ತಿತ್ತ ತಿರುಗದಿಕ್ಕೆ ಅನುಮತಿ ಕೇಳ್ತಂತೆ, ಅದು ತಿರುಗ್ತಾ ಬಂತು ಅಂತ ನಾವೇನು ಮಾಡ್ತೀರಿ ಅಲ್ಲಿ ಅಲ್ಲಿ ನೋಡ್ತೀರಿ ಅದರ. ಸರಿ, ಎಂಟನೇ ವಾಕ್ಯ ಬದರ್. ಹಾಂ,
ಆಮೇಲೆ ಅವನು ನನಗೆ, ಆಹಾ, ಉತ್ತರ ದೇಶಕ್ಕೆ ಹೋದವುಗಳು ಅಲ್ಲಿ ನನ್ನ ಕೋಪವನ್ನು ಶಾಂತಗೊಳಿಸಿವೆ ಎಂದು ಕೂಗಿ ಹೇಳಿದನು.
ವೆರಿ ಗುಡ್. ಅಲ್ಲಿ ನೋಡಿದ್ರ, ಸೊ ಕೊನೆಯದಾಗಿ ಏನು ಹೇಳ್ತಾರೆ, ಇದ್ರಲ್ಲಿ ಯಾರಪ್ಪ ದೇವರಿಗೆ ತುಂಬ ಶಾಂತಿ ಅಂತಂದಿದೆ ಅಂತಂದರೆ, ಉತ್ತರ ದಿಕ್ಕಲ್ಲಿ ಹೋಗುವಂಥ ಕುದುರೆಗೇನಾಗಿದೆ, ದೇವರ ಒಂದು ಮನಸ್ಸಿಗೆ ಶಾಂತಿ ತಂದಿದೆ, ಸಮಾಧಾನ ತಂದಿದೆ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಸಂಗ್ರಹ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ಇದು ಅರ್ಥ ಏನು, ಇದು ಹೆಂಗೆ ಅರ್ಥ ಮಾಡ್ಕೊಳೋದು? ನಮಗೆ ಚೆನ್ನಾಗಿ ಗೊತ್ತು ಬೈಬಲ್ಗೇನ್ರಿ, ಬೈಬಲೇ ಡಿಕ್ಷನರಿ ಅಲ್ವರ? ಸೊದಿ ನೋಡ್ಬೇಕ್ರೆ, ಸತ್ಯವೇದದಲ್ಲಿರೋಂಥ ಎಲ್ಲ ಅರ್ಥಗಳನ್ನ ಸತ್ಯವೇದ ಮುಖಾಂತರ ನಾವೇನು ಮಾಡಬೇಕು, ನಾವು ಅದನ್ನ ಹುಡುಕ್ಬೇಕು ಅರ್ಥಗಳನ್ನ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯೌವನ ಶಾಸ್ತ್ರ ಮಾಡಿ ಹುಡುಕಿ ಓದಿರಿ ಅಂತ ಹೇಳ್ತಾರಲ್ಲ, ಹಾಗೆ ಹೆಂಗೆ ಅರ್ಥ ಮಾಡ್ಕೊಳೋಣ ನೋಡಿ. ಫಸ್ಟ್ ಆಫ್ ಆಲು, ಎರಡು ಪರ್ವತಗಳಿದೆ, ಎರಡು ಪರ್ವತಗಳ ನಡುವೆ ಒಂದು ತಗ್ಗಿದೆ, ಒಂದು ಗ್ಯಾಪ್ ಇದೆ, ಜಾಗ ಇದೆ. ಆ ಜಾಗದಲ್ಲೇ ನಾಲ್ಕು ರಥಗಳೇನಾಗಿರುತ್ತೋ ಬಂದಿರುತ್ತೆ, ಆ ನಾಲ್ಕು ರಥಗಳಿಗೆ ನಾಲ್ಕು ಕುದುರೆಗಳಿತ್ತು ಅಂತ ಹೇಳ್ತಾರೆ. ನೋಡಿ, ಪ್ರಕಟಣೆ ಪುಸ್ತಕದಲ್ಲಿ ಕೂಡ ಕುದುರೆಗಳ ಬಗ್ಗೆ ಏನು ಮಾಡ್ತಾರೆ, ಮಾತಾಡ್ತಾರೆ. ಅದೇ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ, ಯಾಕಂದರೆ ಅಲ್ಲಿ ಬರೀ ಕುದುರೆಗಳು ಹೇಳ್ತಾರೆ, ಇಲ್ಲಿ ಕುದುರೆ ಜೊತೆಗೆ ರಥ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವಾರ. ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಗಳೇ, ಇಲ್ಲಿ ಏನ್ರಿ ಆ ಒಂದು ಅರ್ಥ ಏನು? ಮೊದಲನೇದು, ಫಸ್ಟು ಪರ್ವತ ಇತ್ತು ಅಂತ ಹೇಳ್ತಾರೆ. ಸರಿ, ಸತ್ಯವೇದದಲ್ಲಿ ಪರ್ವತ ಏನರ್ಥ ಯಾರು ಹೇಳ್ತೀರಾ? ಬೈಬಲ್ನಲ್ಲಿ ಬೆಟ್ಟ ಅಂದರೆ ಅರ್ಥ ಏನು? ಬೆಟ್ಟ ಅಂದರೆ ಹಾಂ ಹೇಳ್ರಿ ಅರ್ಥ ಏನ?
ಪ್ರಾರ್ಥನಾ ಸ್ಥಳ.
ಹಾಂ, ಪ್ರಾರ್ಥನೆಯ ಸ್ಥಳ. ಸತ್ಯವೇದ ನಾವು ಅಧ್ಯಯನ ಮಾಡಿರೋ ಪ್ರಕಾರ ಬೆಟ್ಟ ಅಂದರೆ ರಾಜ್ಯ. ದಾನಿಯೇಲ್ 2:44 ಓದಿ ಅಂತೀರಿ? ದಾನಿಯೇಲ್ 2:44, ಆ ಅಮೋಘವಾಗಿರೋಂಥ ಶಿಲೆ ಅದರ, ಆ ಶಿಲೆಯ ಪಾದಭಾಗಕ್ಕೆ ಏನು ಮಾಡ್ತಾವೆ, ಒಂದು ಕಲ್ಲು ಕಲ್ಲು ಬಂದು ಅಪ್ಪಳಿಸ್ತು, ಆ ಕಲ್ಲು ಬಂದು ಅಪ್ಪಳಿಸಿದ ಮೇಲೆ ಎಲ್ಲವನ್ನು ಪುಡಿ ಪುಡಿ ಮಾಡ್ಬಿಡ್ತು, ಧ್ವಂಸ ಮಾಡ್ಬಿಡ್ತು. ನಾ ಬಂದು ಅಪ್ಪಳಿಸಿರೋಂಥ ಕಲ್ಲು ಏನಾಯ್ತು, ನನಗೆ ನಿಧಾನವಾಗಿ ಬೆಳೆದು ದೊಡ್ಡ ಪರ್ವತ ಆಯಿತು, ಅದು ಭೂಲೋಕದಲ್ಲೆಲ್ಲ ತುಂಬಿತ್ತು ಅಂತ ಹೇಳ್ತಾರೆ. ಅದು ದೇವರು ಭೂಲೋಕದಲ್ಲಿ ಸ್ಥಾಪನೆ ಮಾಡುವಂಥ ದೇವ ರಾಜ್ಯ. ಹಾಗಾದರೆ ಬೆಟ್ಟ ಅಂತಂದರೆ ದೇವ ರಾಜ್ಯನ ಏನು ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ ಅಲ್ಲರ? ಸರಿ, ಈ ಬೆಟ್ಟ ಏನಪ್ಪ ಆಗಿತ್ತು ಅಂದರೆ, ಎಂಥ ಬೆಟ್ಟ ಅಂದರೆ ತಾಮ್ರದ ಬೆಟ್ಟ ಅಂತ ಹೇಳ್ತಾರೆ. ಹಾಗೆ ತಾಮ್ರ ಏನು ಸತ್ಯವೇದದಲ್ಲಿ ಅಲ್ವರ? ಸತ್ಯವೇದ ತಾಮ್ರ ಏನು ಮಾಡೋದು, ನಾವು ಸತ್ಯವೇದದಲ್ಲಿ ಹುಡುಕ್ಬೇಕು ಅಲ್ವರ? ನೋಡಿ, ದೇವದರ್ಶನ ಗುಡಾರದಲ್ಲಿ ನೋಡಿದಿರಿ, ದೇವದರ್ಶನ ಗುಡಾರದಲ್ಲಿ ಈ ಎರಡು ಥರ ಲೋಹಗಳು ಪ್ರಮುಖವಾಗಿ ಏನು ಮಾಡಿದ್ರು, ಯೂಸ್ ಮಾಡಿದರು. ಈ ಅಂಗಳದಲ್ಲಿರುವಂಥ ಎಲ್ಲ ವಸ್ತುಗಳು ತಾಮ್ರದಿಂದ ಏನಂತೆ ಮಾಡಲ್ಪಟ್ಟಿತ್ತು, ಆದರೆ ಪರಿಶುದ್ಧ ಮಹಾಪರಿಶು ಸ್ಥಳ ಬಂದ್ಬಿಟ್ಟು ಚಿನ್ನದಿಂದ ಮಾಡಲ್ಪಟ್ಟಿತ್ತು. ಇದೇನಪ್ಪ ಅರ್ಥ ಅಂತ ನೋಡ್ಬೇಕಾದ್ರೆ, ಏನ್ರಿ ಚಿನ್ನ ಅಂತಂದರೆ ಸತ್ಯವೇದದಲ್ಲಿ ದೈವಿಕ ಸ್ವಭಾವ, ದೇವರಿಗಿರುವಂಥ ಸ್ವಭಾವ ಅಲ್ವರ? ಆಮೇಲೆ ಈ ಒಂದು ಅಂಗಳದಲ್ಲಿ ಮಾಡಲ್ಪಟ್ಟಿರೋಂಥ ಏನ್ರಿ ಹಿತ್ತಾಳೆ ಅಂತ ಹೇಳ್ಬೇಕಾರೆ, ಏನ್ರಿ ಅದು ಪರಿಪೂರ್ಣವಂಥ ಮನುಷ್ಯನ ಒಂದು ಹಂತನೇ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ ಅಲ್ವರ? ಸೊ ತಾಮ್ರ ಅಂದರೆ ಬೈಬಲ್ನಲ್ಲಿ ಪರಿಪೂರ್ಣವಾಗಿರೋಂಥ ಮನುಷ್ಯನ ಹಂತ. ಸೊ ತಾಮ್ರದ ಬೆಟ್ಟ ಅಂದರೆ ಏನಪ್ಪ ಅರ್ಥ ಅಂತಂದರೆ, ಏನ್ರಿ ಎರಡು ಮನುಷ್ಯನಿಗಾಗಿ ಸ್ಥಾಪನೆ ಮಾಡಲ್ಪಟ್ಟಂಥ ರಾಜ್ಯಗಳು. ಸರಿ, ದೇವರು ಮನುಷ್ಯನಿಗಾಗಿ ಎಲ್ಲಿ ಸ್ಥಾಪನೆ ಮಾಡಿದ ರಾಜ್ಯ? ಮೊದಲನೇದಾಗಿ ನೋಡಬೇಕಾರೆ ಈಡೇನ್ ತೋಟದಲ್ಲಿ ದೇವರು ಏನು ಮಾಡಿದ್ರು? ಮನುಷ್ಯನ ತನ್ನ ಸ್ವರ್ಗದ ಸೃಷ್ಟಿ ಮಾಡಿಬಿಟ್ಟು ಭೂಲೋಕ ಸರ್ವ ಅಧಿಕಾರ ಏನು ಮಾಡಿದ್ರು? ಮನುಷ್ಯನಿಗೆ ಕೊಟ್ಟಿದ್ರು, ನೀನು ಭೂಲೋಕದಲ್ಲಿ ದೊರೆತನ ಮಾಡು ಅಂತ ಅಲ್ವರ? ನೋಡಿ ಓದನ ಆದಿಕಾಂಡ 1:26 ಓದಿ.
ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು.
ನೋಡ್ರ ದೊರೆತನ ಮಾಡಲಿ ಅಂದನು. ನೋಡ್ರ ಅಂದ್ರೆ ದೇವರು ಭೂಲೋಕದ ಸ್ಥಾಪನೆ ಅಂತ ಮೊದಲನೇ ರಾಜ್ಯ ಏನಪ್ಪ ಅಂದ್ರೆ ಈಡೆನ್ ತೋಟದಲ್ಲಿ. ಆದಾಮ್ ಈ ರಾಜ್ಯನ ಏನ್ ಮಾಡ್ಬಿಟ್ಟ ಅಂದ್ರೆ ಕಳ್ಕೊಂಬಿಟ್ಟ ಪಾಪ ಮಾಡಿದ ನಿಮಿತ್ತವಾಗಿ. ಅದರ ಅವಾಗ ಏನಾಯ್ತು? ರಾಜ್ಯ ಇಲ್ಲದಂತೆ ಹೋಯ್ತು. ಸೊ ಬೆಟ್ಟನೇ ಇಲ್ಲ, ನಿಂತೋಯ್ತಲ್ಲಿ. ತುಂಬಾ ದೊಡ್ಡ ಗ್ಯಾಪ್ ಬಂತು. ಆದ್ರೆ ದೇವ್ರು ಏನ್ ಹೇಳ್ತಾರೆ ಸತ್ಯವೇದ ಅಂದ್ರೆ, ಇದೇ ರಾಜ್ಯನ ಭೂಲೋಕದಲ್ಲಿ ವಾಪಸ್ ಏನ್ ಮಾಡ್ತೀನಿ? ಸ್ಥಾಪನೆ ಮಾಡ್ತೀನಿ. ಯಾವಾಗಪ್ಪ ಅಂದ್ರೆ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ. ಆತನು ಭೂಲೋಕದಲ್ಲಿ ಬಂದು ಎರಡನೇ ಬರುವಿಕೆಯಲ್ಲಿ ಆಳ್ವಿಕೆ ಮಾಡಬೇಕಾದ್ರೆ 1,000 ವರ್ಷ ಆಳ್ವಿಕೆ ಮಾಡ್ತಾರೆ. ಆ 1,000 ವರ್ಷದಲ್ಲಿ ಎಲ್ಲ ಭೂಲೋಕದಂತ ಕೆಟ್ಟದನ್ನು ತೆಗೆದಾಕಿ ಸಮಸ್ತವನ್ನು ಸರಿ ಮಾಡಿ ತನ್ನ ರಾಜ್ಯವನ್ನು ಕಣ್ಣು ಕಾಣುವಂಥ ರೀತಿಯಲ್ಲಿ ಭೂಲೋಕದಲ್ಲಿ ಏನು ಮಾಡ್ತಾರೆ? ಅವರು ಸ್ಥಾಪನೆ ಮಾಡ್ತಾರೆ ಅಲ್ವರ? ಇದು ಭೂಲೋಕದಲ್ಲಿ ಬರುವಂಥ ಎರಡನೇ ಮನುಷ್ಯನ ರಾಜ್ಯ ಅದರ. ಸರಿ, ಅಂದರೆ ಇವೆರಡು ರಾಜ್ಯಗಳಿದೆ ಅಲ್ವರ, ಇವೆರಡು ರಾಜ್ಯಗಳ ನಡುವೆ ಸೆಂಟ್ರಲ್ ಇದೆ ಗ್ಯಾಪ್ ಇದೆ. ಅದೇನಪ್ಪ ಗ್ಯಾಪು ಅಂತ ನೋಡ್ಬೇಕಾರೆ ಏನ್ರಿ, ಅದು ಒಂದು ಟೈಮ್ ಗ್ಯಾಪ್ ಇದೆ. ನೋಡ ನೋಡಿ ಕ್ರಿಸ್ತನ್ ಏನ್ ಮಾಡ್ತಾರೆ ಅಂತ ನೋಡಿ. ಓದನ 1 ಕೊರಿಂಥ 15 24-26. 1 ಕೊರಿಂಥಿಯನ್ಸ್ 15:24-26.
ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಯಾಕಂದರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ.
ಅವಶ್ಯ.
ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಗುವುದು.
ನೋಡ್ರ ಎಲ್ಲ ರಾಜ್ಯವನ್ನು ಎಲ್ಲ ದೊರೆತನವನ್ನು ಇದು ಮಾಡಿದ್ಮೇಲೆ, ದೇವರಿಗೆ ರಾಜ್ಯವನ್ನು ಒಪ್ಪಿಸ್ಕೊಟ್ಟಿದ ಮೇಲೆ ಸಮಾಪ್ತಿ. ಸೊ ಕ್ರಿಸ್ತನ 1,000 ವರ್ಷ ಆಳ್ವಿಕೆ ಮೇಲೆ ಆ ರಾಜ್ಯವನ್ನು ಯಾರಿಗೂ ಒಪ್ಪಿಸ್ಕೊಡ್ತಾರೆ? ದೇವ್ರಿಗೆ ಒಪ್ಪಿಸ್ಕೊಡ್ತಾರೆ. ದೇವರು ಮನುಷ್ಯನಿಗೆ ಏನು ಮಾಡ್ತಾರೆ? ವಾಪಸ್ ಕೊಡ್ತಾರೆ. ಈಡೇನ್ ತೋಟದಲ್ಲಿ ಹಿಂಗೆ ಆದಾಮ ಕೊಟ್ಟಿರೋ ರೈತರು ಏನು ಮಾಡ್ತಾರೆ? ಮನುಕುಲಕ್ಕೆ ಈ ರಾಜ್ಯವನ್ನು ಏನು ಮಾಡ್ತಾರೆ? ಅವರು ಕೊಡ್ತಾರೆ ಅಲ್ದ್ರ. ಅಂದರೆ ಈ ಎರಡು ರಾಜ್ಯಗಳ ನಡುವೆ ಒಂದು ಗ್ಯಾಪ್ ಇದೆ, ಟೈಮ್ ಗ್ಯಾಪ್ ಇದೆ, ಸಮಯ ಇದೆ. ಎಷ್ಟಪ್ಪ ಸಮಯ ಅಂದರೆ 7,000 ವರ್ಷ. ದೇವರು ಭೂಲೋಕದಲ್ಲಿ ಮೊದಲು ಈಡೇನ್ ತೋಟದಲ್ಲಿ ತನ್ನ ರಾಜ್ಯ ಸ್ಥಾಪನೆ ಮಾಡಿದ ಮೇಲೆ ಅಲ್ಲಿಂದ ಹಿಡ್ದು ಏನ್ರಿ ತಿರ್ಗಾ 7,000 ವರ್ಷಗಳ ನಂತರನೇ ಕ್ರಿಸ್ತನ 1,000 ವರ್ಷದ ನಂತರ ಏನು ಮಾಡೋದು? ಭೂಲೋಕದಲ್ಲಿ ತನಗೆ ಕಣ್ಣು ಕಾಣಂತ ರಾಜ್ಯ ಏನು ಮಾಡೋದು? ಭೂಲೋಕದಲ್ಲಿ ಅವರು ಸ್ಥಾಪನೆ ಮಾಡೋದು ಅಲ್ವರ? ಸರಿ, ಈ ಗ್ಯಾಪಲ್ಲಿ 4 ರಥಗಳು, ಅದಕ್ಕೆ 4 ಕುದುರೆಗಳಿತ್ತಂತೆ. ಬರೀ ಕುದುರೆ ಅಂತಂದ್ರೆ ಸತ್ಯವೇದದಲ್ಲಿ ಏನ್ರಿ ಬೋಧನೆ, ಆದ್ರೆ ಈ ರಥಗಳಿಗೆ ಇರೋಂಥ ಕುದುರೆ ಇತ್ತಂತೆ. ಹಂಗೆ ರಥ ಏನ್ ಮಾಡ್ತಾರೆ? ಈ ಕುದುರೆಗಳು ಈ ರಥನ ಎಳ್ಕೊಂಡು ಹೋಗ್ತಾರೆ. ಹಂಗಾರೆ ಏನಪ್ಪ ಅಂದ್ರೆ 4 ಗ್ರೂಪ್ ಏನ್ ಮಾಡ್ತಾರೆ? ಇದು ಸೂಚನೆ ಮಾಡ್ತಾರೆ ಅಲ್ವರ? ಅಂದ್ರೆ ಏನು ಇದು? ಕ್ಲಿಯರ್ ಆಗಿ ನಮ್ಗೆ ಈಸಿ, ತುಂಬ ಸಿಂಪಲ್. ಯಾರ ದೇವರು ಈ 7,000 ವರ್ಷದಲ್ಲಿ 4 ಗುಂಪಿನ ಜನಾಂಗನ ಭೂಲೋಕದಲ್ಲಿ ಏನು ಮಾಡ್ತಾ ಇದ್ದಾರೆ? ಆಯ್ಕೆ ಮಾಡ್ತಾ ಇದ್ದಾರೆ. ಅಂದರೆ ರಕ್ಷಣೆಯಲ್ಲಿ 4 ರಕ್ಷಣೆಗಳಿದೆ, ಅದರ ಅದನ್ನು ದೇವರು ಆಯ್ಕೆ ಮಾಡ್ತಾರೆ. ಇದನ್ನು ನಾವು ಒಂದು ಕ್ಲಾಸಲ್ಲಿ ಕೂಡ ಓದಿದ್ರಿ ಅಲ್ಲಪ್ಪ, ಈಡಿನ ದೊಡ್ಡದಲ್ಲಿ ಬಂದಂಥ 4 ನದಿಗಳು. ಈಡಿನ ದೊಡ್ಡದಿಂದ ಒಂದು ನದಿ ಬಂತು, ಹೊರಡೆ ಬಂದ ಮೇಲೆ 4 ಶಾಖೆಗಳಾಯಿತು ಅದರ. ಪಿಶೋನ್, ಗಿಹೋನ್ ಅದರ, ಹಿಡಿಕೆಲ್, ಯುಫ್ರಟಿಸ್ ಅದರ. ಇದೇನು ಸೂಚನೆ ಮಾಡ್ತಾರೆ? ಆದಾಮಿಂದ ಬಂದಂಥ ಮನುಕುಲದಲ್ಲಿ ದೇವರು ಇವತ್ತು 4 ಗುಂಪಿನ ಜನಾಂಗನ 4 ವಿಧವಾದಂಥ ರಕ್ಷಣೆಗಳಿಗೆ ಏನು ಮಾಡ್ತಾವ್ರೆ? ಆಯ್ಕೆ ಮಾಡೋಂಥದ್ದು ಬಗ್ಗೆ ಅಲ್ಲರ. ಅದಕ್ಕೆ ಪರಲೋಕದ ರಕ್ಷಣೆ ಇದೆ, ಆಮೇಲೆ ಭೂಲೋಕದ ರಕ್ಷಣೆ ಇದೆ ಅಲ್ಲರ. ಸೊ ಪರಲೋಕದ ರಕ್ಷಣೆಯಲ್ಲಿ ಇದೆ, ಭೂಲೋಕದ ರಕ್ಷಣೆ ಇದೆ. ಪರಲೋಕದ ರಕ್ಷಣೆಯಲ್ಲಿ 2 ಭಾಗ ಇದೆ. ಯಾವುದದು? ಚಿಕ್ಕ ಹಿಂಡು ಮತ್ತೆ ದೊಡ್ಡ ಸಮೂಹ. ಆಯ್ತರ ಭೂಲೋಕದ ರಕ್ಷಣೆಯಲ್ಲಿ ಎಷ್ಟು ಭಾಗ ಇದೆಪ್ಪ ಅಂದ್ರೆ 2 ಭಾಗ ಇದೆ. ಒಂದು ಪಿತೃಗಳು, ಇನ್ನೊಂದು ಏನ್ರಿ ಲೋಕ. ಈ 4 ರಕ್ಷಣೆಗಳನ್ನೇ ಅಲ್ಲಿ ರಥದಿಂದ ಬಂದಿರೋಂಥ ಏನ್ರಿ ಒಂದು ಇದರಲ್ಲಿ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡಿಸ್ತಾರೆ ಅದು ಅಲ್ದರ ಏನ್ರಿ ಏನು ಬಂತಂತೆ ಅಲ್ಲಿ? ಹಾಂ, ಅಲ್ಲಿ ಬೆಟ್ಟುಗಳ ನಡುವೆ 4 ರಥಗಳು ಬಂತಂದ್ರೆ 4 ರಕ್ಷಣೆ ಏನು ಮಾಡ್ತಾರೆ? ಸೂಚನೆ ಮಾಡ್ತಾರೆ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ ನೋಡಿ. ಫಸ್ಟ್ ಬಂದ್ಬಿಟ್ಟು ಏನ್ರಿ ಯಾವ ಒಂದು ಕುದುರೆ ಬೇಕಪ್ಪ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾರೆ ಏನಾಯ್ತಂತ ಅಲ್ಲಿ? ಹಾಂ, ಅಲ್ಲಿ ಇಲ್ಲಿ ಸೂಚನೆ ಒಂದು ಕೊಟ್ಟಾರೆ ಏನಪ್ಪ ಅಂದರೆ, ದೇವರ ಸನ್ನಿಧಾನದಿಂದ ಹೊರಟು ಬರುವಂಥ 4 ಆತ್ಮಗಳು. ದೇವರು ತನ್ನ ಪವಿತ್ರಾತ್ಮದಿಂದ ಭೂಲೋಕದಲ್ಲಿ ಇವತ್ತು ನಾಲ್ಕು ಗುಂಪು ಜನಗಳು ಏನ್ ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರದು, ಏನ್ ಮಾಡೋದಲ್ಲಿ ಅಲ್ಲಿ ಸೂಚನೆ ಮಾಡೋದು ಅಲ್ದರ. ಅದಕ್ಕೆ ಮೊದಲು ಬಂದ್ಬಿಟ್ಟು ಕೆಂಪು ಕುದುರೆ ಕೊಟ್ಟವ್ರೆ, ಕರೆಕ್ಟಾ? ನೋಡಿ ಮೊದಲು ಕೊಟ್ಟಿದ್ದು ಏನಂತಂದ್ರೆ ಎರಡನೇ ವಾಕ್ಯದಲ್ಲಿ ಎಂತ ಕುದುರೆ ಅಂತೆ, ಕೆಂಪು ಕುದುರೆ ಅಂತೆ. ಓದಿ ನೋಡೋಣ, ಜಕರಿಯ 6:7. ಜಕರಿಯ 6:2 ಎರಡನೇ ವಾಕ್ಯ.
ಮೊದಲನೇ ರಥಕ್ಕೆ ಕೆಂಪು ಕುದುರೆಗಳು,
ಗುಡ್. ಮೊದಲನೇ ರಥಕ್ಕೆ ಕೆಂಪು ಕುದುರೆಗಳು, ಸರಿ. ಹಂಗಂದ್ರೆ ಕೆಂಪು ಕುದುರೆ ಅಂದ್ರೆ ಏನು? ಮೊದಲು ಕೆಂಪದೇ ಕೊಟ್ಟರು ಯಾಕೆ? ಹಂಗ ದೇವರು ತನ್ನ ಯೋಜನೆಯಲ್ಲಿ ಆದುಕೊಂಡಂತ ಮೊದಲನೇ ಗುಂಪು ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ. ಯಾರಪ್ಪ ಆದುಕೊಂಡಂತ ಮೊದಲನೇ ಗುಂಪು ಅಂತ ನೋಡ್ಬೇಕಾರೆ ಪಿತೃಗಳು ಅಲ್ಲರ. ಸಭೆನ ಆಯ್ಕೆ ಮಾಡೋಕ್ಕಿಂತ ಮುಂಚೆ ದೇವ್ರು ಫಸ್ಟ್ ಏನ್ ಮಾಡಿದ್ರು, ಪಿತೃಗಳನ್ನ ತನ್ನ ರಕ್ಷಣೆಯಲ್ಲಿ ಮೊದಲನೇ ಅಂಗದವರಾಗಿ ಅವ್ರ ಆಯ್ಕೆ ಮಾಡಿದ್ರು. ಯಾರಪ್ಪ ಈ ಪಿತೃಗಳು ಅಂತ ನೋಡ್ಬೇಕಾರೆ ಏನ್ರಿ, ಆಬೇಲಿಂದ ಹಿಡ್ದು ಸ್ನಾನಿಕನದ ಯಹೋನವರೆಗೂ ಎಲ್ಲಾ ದೇವ್ರ ಭಕ್ತರು ಪಿತೃಗಳು. ಸರಿ, ಇವ್ರನ್ನ ದೇವ್ರು ಎಲ್ಲಿ ಕೊಂಡು ಹೋಗ್ತಿದ್ದಾರೆ? ಏನು ಪರಲೋಕ ಕೊಂಡೋಯ್ತಾರಾ? ಇಲ್ಲ ರೀ, ಅದಕ್ಕೆ ಕುದುರೆ ಪರಲೋಕಕ್ಕೆ ಹೋದ ಬಗ್ಗೆ ಕೊಟ್ಟಲೇ ಇಲ್ಲ ಅಂತೀನಿ. ಇವ್ರಿಗೆಲ್ಲ ಭೂಲೋಕದ ರಕ್ಷಣೆ ರೀ, ಅದರ ದೇವ್ರಿಗೆ ನಂಬಿಕಸ್ಥರಾಗಿರೋದ್ರಿಂದ ಇವ್ರಿಗೆ ಏನು ಮಾಡ್ತಾರೆ, ಭೂಲೋಕದ ರಕ್ಷಣೆ ಕೊಡ್ತಾರೆ. ಅದರ ಹೇಗೆ ಅಂತ ನೋಡ್ಬೇಕಾರೆ ನೋಡಿ, ನಮಗೆ ಚೆನ್ನಾಗಿ ಗೊತ್ತು ಏನ್ರಿ, ಯೇಸು ಕ್ರಿಸ್ತನ ಏನು ಮಾಡ್ತಾರೆ ಅದನ್ನ ಅದನ್ನು ಕ್ಲೀನಾಗಿ ಹೇಳ್ತಾರೆ ಅಲ್ವರ. ಎಲ್ಲಪ್ಪ ಹೇಳ್ತಾರೆ, ಮ್ಯಾಥ್ಯೂ 11:11 ಓದಿಂತೀನಿ. ಮ್ಯಾಥ್ಯೂ 11:11 ಯಾರು ಓದಿ ದಯವಿಟ್ಟು?
ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೆಹೋವನಿಗಿಂತ ದೊಡ್ಡವನು ಎದ್ದಿಲ್ಲ, ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ.
ನೋಡ್ರ, ಸ್ತ್ರೀಯರಲ್ಲಿ ಸ್ನಾನಿಕರಾದ ಯೋನ್ಕಿಂತ ದೊಡ್ಡವ್ರು ಯಾರು ಹುಟ್ಟಿಲ್ಲ ಅಂತಾರೆ. ಆದರೂ ಅಂತ ಒಂದು ಕಂಡೀಷನ್ ಹಾಕ್ತಾರೆ, ಏನಪ್ಪ ಅಂದರೆ ಎಲ್ಲ ಮನುಷ್ಯರು ಇವರೇ ಶ್ರೇಷ್ಠರು, ಆದರೂ ಪರಲೋಕ ರಾಜ್ಯದಲ್ಲಿರುವಂಥ ಚಿಕ್ಕವನು ಸ್ನಾನಿಕನ ಯೋನ್ಕಿಂತ ದೊಡ್ಡನಾಗಿರ್ತಾರೆ. ನಿಮ್ಮ ನೀವು ಸ್ನಾನಿಕನ ಯೋನ ಎಷ್ಟೇ ದೊಡ್ಡನಾಗಿರ್ಬೋದು, ಅದು ಭೂಲೋಕ ಸಂಬಂಧವಾಗಿ ಇರ್ತಾರೆ ಹೊರತು ಪರಲೋಕದ ರಕ್ಷಣೆಗೆ ಸಂಬಂಧಪಟ್ಟ ವ್ಯಕ್ತಿ ಕಂಪೇರ್ ಮಾಡಿದ್ರೆ ಸ್ನಾನಿಕನ ಯೋನ ಚಿಕ್ಕವನೇ. ಅಂದರೆ ಏನು, ಸ್ನಾನಿಕನದ ಯೋಹಾನ ಪರಲೋಕ ರಕ್ಷಣೆಗೆ ಬರಲ್ಲ ಅಂತ ಅರ್ಥ. ಅಂದ್ರೆ ಕನಿಷ್ಠ ಮನುಷ್ಯ ಪರಲೋಕ ರಕ್ಷಣೆಗೆ ಹೋದ ಕನಿಷ್ಠ ಮನುಷ್ಯ ಕೂಡ ಯೋಹಾನನ್ಕಿಂತ ದೊಡ್ಡವರಾಗಿರ್ತಾರೆ. ಅಂದರೆ ಯೋಹಾನ ಭೂಲೋಕದ ರಕ್ಷಣೆಯಲ್ಲೇ ಇರ್ತಾರೆ ಅಂತ ಅರ್ಥ. ಅದಕ್ಕೆ ನಾವು ಸತ್ಯವೇದ ನೋಡೋದು, ಯೇಸು ಕ್ರಿಸ್ತ ಕ್ಲಿಯರ್ ಹೇಳ್ತಾರೆ, ಪರಲೋಕಕ್ಕೆ ಏರಿ ಹೋದವನು ಯಾರೂ ಇಲ್ಲ, ಎಲ್ಲ ಸಮಾಧಿಯಲ್ಲಿ ಮಲಗಿದ್ದಾರೆ. ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಏನಾಗೋದು, ಇವರೆಲ್ಲರೂ ಸತ್ತವರೆಲ್ಲ ಪುನರ್ತನಾಗಿ ಬರಬೇಕಾರೆ ಇವರು ಪುನರ್ತನಾಗಿ ಬರೋದು ಅದರ. ಹಂಗಾರೆ ಇವರು ಭೂಲೋಕ ರಕ್ಷಣೆಗೆ ಬರ್ತಾರೆ, ಆದರೆ ಅದನ್ನೇ ಕೆಂಪು ಕುದುರೆ ನೋಡ್ತಾರೆ. ಸರಿ, ಕೆಂಪುಗೂ ಇದಕ್ಕೇನು ಸಂಬಂಧ ಅಂತ ನೋಡ್ಬೇಕಾರೆ, ಕೆಂಪು ಅಂತಂತ ಹೇಳ್ಬೇಕಾರೆ ಹಳೆ ಒಡಂಬಡಿಕೆಯಲ್ಲಿ ಅರಣ್ಯಕಾಂಡ 19ನೇ ಅಧ್ಯಾಯದಲ್ಲಿ ಒಂದು ವಿಶೇಷವಾಗಿರೋಂಥ ಬಲಿ ಏನಾಗಿತ್ತು ಅಲ್ಲಿ ಅಲ್ಲಿತ್ತು ಅಲ್ವರ. ಆ ವಿಶೇಷವಾಗಿರೋ ಬಲಿಯಲ್ಲಿ ಏನಪ್ಪ ಮಾಡ್ತಾಯಿದ್ರು ಅಂದರೆ, ಒಂದು ಕೆಂಪು ಕಾಳೆನ ಅಂದರೆ ಅದನ್ನೇನು ಮಾಡ್ಬೇಕು, ದೇವ್ರಿಗೆ ಬಲಿ ಕೊಡಬೇಕಾಯ್ತು ಅಂತ ಹೇಳ್ತಾರೆ. ಹೆಂಗೆ ಕೊಡಬೇಕು ಬಲಿ, ಓದ ನೋಡಿದ್ರಿ, ಅರಣ್ಯಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯ.
ಯಹೋವನಾದ ನಾನು ಒಂದು ವಿಧಿಯನ್ನು ನೇಮಿಸಿದ್ದೇನೆ, ಅದೇನೆಂದರೆ ಎಂದು ನೊಗವನ್ನು ಹೊರದ ಮತ್ತು ಯಾವ ಕುಂದು ಕೊರತೆಯೂ ಇಲ್ಲದ ಕೆಂದ ಕಾಳನ್ನು ನಿನಗೆ ತಂದು ಕೊಡಬೇಕೆಂದು ಇಸ್ರಾಯೇಲರಿಗೆ ಆಜ್ಞಾಪಿಸು.
ನೋಡೋ ಏನ್ ಹೇಳ್ತಾರೆ ಅಂದ್ರೆ, ಒಂದು ಕೆಂದ ಕಳನ ಏನ್ ಮಾಡ್ಬೇಕು ಅಂತ ನೀವು ತರಬೇಕಂತೆ, ಎಂದೂ ನೋಗುವ ನೋಡಿದ್ರ ಏನ್ರಿ, ಏನು ತೊಂದರೆ ಇಲ್ದಿರೋದು ಅಲ್ವರ, ಏನ್ರಿ ಕುಂದು ಕೊರತೆ ಇಲ್ದಿರಂತ ತರಬೇಕು ಅಂತ ಹೇಳ್ತಾರೆ ಅಲ್ವರ. ಇದನ್ನ ಏನ್ ಮಾಡ್ಬೇಕು, 3ನೇ ವಾಕ್ಯ ಬರ್ತಾರ.
ಅದನ್ನು ನೀವು ಯಾಜಕನಾದ ಎಲಾಜರನ ಕೈಗೆ ಒಪ್ಪಿಸಬೇಕು, ಅವನು ಅದನ್ನು ಪಾಳೆಯದವರೆಗೆ ಓಡಿಸಿಕೊಂಡು ಹೋಗಿ ತನಗೆ ಎದುರಾಗಿಯೇ ಒಬ್ಬನ ಕೈಯಿಂದ ವಧೆ ಮಾಡಿಸಬೇಕು.
ನೋಡ್ರ, ಎಲ್ಲಪ್ಪ ಸಾಯಿಸ್ಬೇಕು, ಇದನ್ನ ಬಲಿ ಕೊಡಬೇಕು ಅಂದರೆ ದೇವ್ರ ದರ್ಶನ ಗುಡಾರದಲ್ಲ ರೀ, ಚೆನ್ನಾಗಿ ಅಂತ ಅಂದ್ಕೊಳ್ಳಿ, ದೇವ್ರ ದರ್ಶನ ಗುಡಾರದಿಂದ ಪಾಳೆಯದಿಂದ ತುಂಬ ದೂರ ತೊಣಗಿ. ನಾವು ದೇವ್ರ ದರ್ಶನ ಪಾಠ ನೋಡಿದಿರಲ್ಲ ಏನ್ರಿ, ಆಲಯದಲ್ಲಿ ಬಲಿ ಕೊಡೋದು ಅಂದ್ರೆ ಏನ್ರಿ ಬರ್ತಾ, ಆಲಯದಲ್ಲಿ ಬಲಿ ಕೊಡೋದು ಅಂತಂದ್ರೆ ಏನ್ರಿ ಬಿಡತ್ತೆ, ಅಲ್ಲಿ ದೇವ್ರ ಸನ್ನಿಧಾನದಲ್ಲಿ ಅದರ ಬಲಿ ಕೊಡೋದು, ಸಭೆ ಮಾಡೋಂಥದ್ದು. ದೇವ್ರ ಆಲಯದಲ್ಲೇ ಸೇರಿಲ್ಲ ಅಂತ ನಿಮ್ಮ ನೀವು, ಇವ್ರು ಸಭೆ ಆಗಿ ಏನಾಗಲಿ, ಇವ್ರು ಬಂದಿಲ್ಲ ಸಭೆಯಿಂದ ಹೊರಗಡೆನೆ ಇರ್ಬೇಕಾರೆ, ಏನ್ ಮಾಡೋ ಇವರು ಬಲಿ ಕೊಟ್ಟವ್ರು ಅಂತ ಹೇಳಿ ಹೊರಗಡೆ ಹೆಂಗ್ ಕೊಟ್ರು ಅದನ್ನ ಎಲ್ಲಾ ಸೇರಿಸಿ ಕೊಡ್ಬೇಕಂತ ನೋಡಿ 5ನೇ ವಾಕ್ಯ ಓದಿ ಬಿದ್ದಾರೆ.
ಆಗ ಅವನ ಆ ಆಕಳನ್ನು ಚರ್ಮ ಮಾಂಸ ರಕ್ತ ಕಲ್ಮಶಗಳ ಸಹಿತವಾಗಿ ತನ್ನ ಎದುರಿನಲ್ಲಿಯೇ ಸುಡಿಸಬಿಡಬೇಕು.
ನೋಡ್ರ ಏನಂತಾರೆ, ಎಲ್ಲ ಏನು ನಿಜ ಎಲ್ಲ ಸಮೇತ ಏನ್ ಮಾಡ್ಬೇಕಂತೆ, ಅದನ್ನ ಸುರಿಸ್ಬಿಡ್ಬೇಕಂತೆ. ಆಮೇಲೆ ಸುಟ್ಟೋಗಿದ ಮೇಲೆ ಏನಪ್ಪ ಮಾಡ್ಬೇಕು ಅಂದ್ರೆ, ಇದು ಬೂದಿ ಬರ್ತಾವ ನೋಡಿ, ಆ ಬೂದಿನ ತಗೊಂಡು ಏನ್ ಮಾಡ್ಬೇಕು ಅಂತಂದ್ರೆ, ಇವ್ರು ಹೋಗ್ಬಿಟ್ಟು ಆಲಯದಲ್ಲಿ ಇಡ್ಬೇಕಂತ. ಎಲ್ಲಿ ಇಡ್ಬೇಕು ನೋಡಿ, ಹೇಳ್ತಾರೆ 17ನೇ ವಾಕ್ಯ ಓದಿ ಬಿದ್ದಾರೆ. ಹಾ, 9ನೇ ವಾಕ್ಯ ಓದಿ ಮೊದಲು, ಮೊದಲು 9 ಓದಿ ಆಮೇಲೆ 17 ಓದಿ.
ಮತ್ತು ಶುದ್ಧನಾದವನೊಬ್ಬನು ಆ ಆಕಳಿನ ಬೂದಿಯನ್ನು ಕೂಡಿಸಿ ಪಾಳಿಯಾದವರಿಗೆ ಶುದ್ಧವಾದ ಸ್ಥಳದಲ್ಲಿ ಇಡಬೇಕು. ಅದನ್ನು ಇಸ್ರೇಲ ಸಮೂಹದವರ ಉಪಯೋಗಕ್ಕಾಗಿ ನೀವು ಜೋಪಾನ ಮಾಡಬೇಕು. ಅದು ಹೊಲೆಗಳವೇ ನೀರನ್ನು ಸಿದ್ಧಪಡಿಸುವುದಕ್ಕಾಗಿ ಅಲ್ಲೇ ಇಟ್ಟಿರಬೇಕು. ಅದು ದೋಷ ಪರಿಹಾರಕವಾದದ್ದು.
ನೋಡ್ರ ಎಷ್ಟು ಲೀನಾಗಿ ಹೇಳ್ತಾರೆ, ಏನ್ ಮಾಡ್ಬೇಕಂತೆ, ಅದು ಬೂದಿನೆಲ್ಲ ಸಂಗ್ರಹಣೆ ಮಾಡ್ಬಿಟ್ಟು ಆಲಯದ ಹೊರಗಡೆ ಬೂದಿನ ಇಡ್ಬೇಕಂತೆ. ಅದನ್ನ ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಮೈನಲ್ಲಿ ಪರೋಕ್ಷ ಮಾಡ್ಕೊಂಡ್ರೆ ಅವನು ಹೊಲೆ ಎಲ್ಲ ದೂರ ಆಗ್ತಾರಂತೆ. ನೋಡ್ರ ಇದೆಲ್ಲ ನೋಡ್ತೀರಿ, ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ನೋಡ್ತೀರಿ ಗೊತ್ತಾ, ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಏನಿದೆ, ಹಾ, ಒಂದು ಬೂದಿ ಇಟ್ಟಿರ್ತಾರೆ, ವಿ ಬೂದಿ ಅದರ, ಅದಕ್ಕೆ ವಿ ಬೂದಿ, ಇದು ಬರೀ ಬೂದಿ ಅದರ, ಆ ಬೂದಿನ ತೊಗೊಂಡು ಏನ್ ಮಾಡ್ಬೇಕು, ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಇವ್ರು ಹಾಕೊಂತಾರಲ್ಲ ಮೈ ಮೇಲೆ, ಏನಕ್ಕೆ, ಓ ಶುದ್ಧ ಆಗ್ಬಿಡ್ತೀರಿ ಅಂತ. ಬೈಬಲ್ ನೋಡಿ, ಸೈತಾನ್ ಕಾಪಿ ಹೊಡೆದ ನೋಡ್ರಿ ಅದರ. ಸರಿ, ಇದು ಏನಪ್ಪ ಸೂಚನೆ ಮಾಡ್ತಾ ಅಂದ್ರೆ, ಪಿತೃಗಳ ಬಲಿ. ಪಿತೃಗಳು ದೇವ್ರ ಮಕ್ಕಳು, ಸಭೆ ಆಗೇನಾಗಿಲ್ಲ, ಅವರು ಇರಲಿಲ್ಲ ರೀ, ಸಭೆಯ ಒಂದು ಅಂಗವಾಗಿರಲಿಲ್ಲ. ಸಭೆ ಆಯ್ಕೆಕ್ಕಿಂತ ಮುಂಚೆನೆ, ಕ್ರಿಸ್ತನ್ ಬರೋಕ್ಕಿಂತ ಮುಂಚೆನೆ ಅವರು ದೇವರ ಒಂದು ಎಂತಾರೆ, ದೇವರ ಸಂಗಡ ದೇವರಿಗೆ ವಿಧೇಯರಾಗಿರೋದ್ರಿಂದ ದೇವರು ವಿಶೇಷವಂತ ಬಹುಮಾನ ಕೊಟ್ಟಿದ್ದಾರೆ. ಆದರೆ ಪರಲೋಕ ರಕ್ಷಣೆ ಕೊಡೋಕ್ಕಾಗ್ತಾ ಇರಲ್ಲ, ಯಾಕಂದ್ರೆ ಯೇಸು ಕ್ರಿಸ್ತನ ಶಿಲುಬೆಯನ್ನು ಸತ್ತಿರಲ್ವಲ್ಲ. ಅದರಿಂದ ಇವರು ಕೆಂದ ಕಳಕ್ಕೆ ಏನು ಮಾಡ್ತಾರೆ, ಕಂಪೇರ್ ಮಾಡ್ತಾರೆ ಅಲ್ವರ. ಸರಿ, ಇವರು ಬೂದಿ ಅಂದ್ರೆ ಏನಪ್ಪ, ಇವರು ಬಲಿಗಳು. ಯಾವಾಗ ಒಂದು ಬೂದಿ ನೋಡಿದ್ರೆ ನಮ್ಗೆ ಹೆಂಗೆ ಅಪ್ಪ ಬರ್ತದೆ, ಇದು ಏನೋ ಒಂದು ಹಾಂ ಸುಟ್ಟಿತ್ತು ಅಲ್ವರ, ಅದು ನೆನಪು ಬರ್ತದೆ, ಏನೋ ಒಂದು ವಸ್ತು ಇದೆ, ವಸ್ತುನ ಸುಟ್ಟಾಕಿದ್ದಾರೆ, ಆ ವಸ್ತು ಬೂದಿ ಆಗಿದೆ. ಆ ಬೂದಿ ಏನು ಮಾಡ್ತಾರೆ, ಆ ವಸ್ತು ಬಗ್ಗೆ ನಮಗೆ ನೆನಪು ತರ್ತಾರೆ. ಅದೇ ರೀತಿ ಇದನ್ನ ಯಾರೋ ಹೊಲೆ ಆಗಿರೋಂಥ ಮನುಷ್ಯ ಏನಪ್ಪ ಮಾಡಬೇಕು ಅಂದರೆ, ಹೊಲೆ ಆದರೆ ನೀರಿನಲ್ಲಿ ಈ ಬೂದಿನ ಮಿಕ್ಸ್ ಮಾಡಿಕೊಂಡು ಮೈ ಮೇಲೆ ಏನು ಮಾಡ್ಬೇಕು, ಅವನ ಪರೋಕ್ಷ ಮಾಡ್ಕೊಬೇಕು ಅಂತಂತಾರೆ. ಅಲ್ವರ ಏನು ಮಾಡಬೇಕು, ಮೈ ಮೇಲೆ ಪರೋಕ್ಷ ಮಾಡ್ಕೊಬೇಕು
ಪ್ರೋಕ್ಷಣ
ಅಂತಾರೆ ಅಲ್ವರ. ಹಂಗಂದ್ರೆ ಏನು, ಪಿತೃಗಳ ಬಲಿ, ಪಿತೃಗಳ ಒಂದು ತ್ಯಾಗ, ಪಿತೃಗಳು ದೇವರಿಗಾಗಿ ಮಾಡಿದಂಥ ಒಂದು ಬಲಿಯ ಜೀವಿತ, ಎಷ್ಟೆಲ್ಲ ಬಿಟ್ಕೊಟ್ಟು ದೇವರಿಗಾಗಿ ಕಷ್ಟ ಸಂಕಟಗಳು ಅನುಭವಿಸಿದ್ರು. ಈ ಒಂದು ಬೂದಿ ಹೆಂಗಿದೆ, ತುಂಬ ಏನ್ರಿ ಪ್ರೆಷಸ್, ಅದನ್ನು ಬಿಸಾಕಂಗಿಲ್ಲ, ತಂದು ಆಲಯದಲ್ಲಿ ಇಡಿ. ಯಾರೋ ಹೊಲ್ಸ್ ಆಗ್ಬಿಟ್ರೆ ಅವ್ನು ನೀರಿಂದ ಮಿಕ್ಸ್ ಮಾಡಿ ತಮ್ಮ ಮೈ ಮೇಲೆ ಹಾಕೋಬೇಕು ಅಂತ ಹೇಳ್ತಾರೆ. ನೀರು ಏನು, ಸತ್ಯವೇದ, ಸತ್ಯವೇದರ ಮುಖಾಂತರ ಇವ್ರ ತ್ಯಾಗಗಳನ್ನ ನಾವು ಓದಿ ನಮ್ಮ ಜೀವನದಲ್ಲಿ, ನಮ್ಮ ಒಂದು ಏನು ಜೀವಿತದಲ್ಲಿ ಅಪ್ಲೈ ಮಾಡ್ಕೊಂಡವಾಗ ನಾವೇನಾಗ್ತೀರಿ ಅಂದರೆ ಶುದ್ಧ ಆಗ್ತೀರಿ. ಉದಾಹರಣೆಗೆ, ನಮ್ಮ ಜೀವನದಲ್ಲಿ ಭಯಂಕರ ಕಷ್ಟ ಸಂಕಟ ಬಂದ್ಬಿಡ್ತು ಅಂದರೆ ನಾವು ಯಾರ ಬಗ್ಗೆ ಜಾಸ್ತಿ ಓದಬೇಕು, ಯಾರ ಬಗ್ಗೆ ಜಾಸ್ತಿ ಓದಬೇಕು, ಯೋಬನ್ ಬಗ್ಗೆ ಓದಿದ್ರೆ ನಮ್ಗೆ ಏನಾಗ್ತಾರೆ, ಪ್ರೋತ್ಸಾಹ ಆಗ್ತದೆ. ಯೋ ಯೋಗ ನೋಡಪ್ಪ ಎಂಥ ದೊಡ್ಡ ಶ್ರೀಮಂತ, ಒಂದೇ ದಿನದಲ್ಲಿ ಎಲ್ಲ ಕಳ್ಕೊಂಬಿಟ್ರು, ದರಿದ್ರನಾಗ್ಬಿಟ್ರು ಅದರ, ದರಿದ್ರನಾಗಿ ಏನಾಗ್ತೈತೆ, ಮೈ ಎಲ್ಲ ಉಂಡ್ಬಿಡ್ತಂತೆ, ಎಲ್ಲರೂ ಬಾಯಿ ಬರಕ್ಕೆ ಏನ್ಬಿಡ್ತಾರೆ, ಬೈಕ್ ಶುರು ಮಾಡಿದ್ರು, ಹೆಂಡತಿ ಕೂಡ ದೂಷಣೆ ಮಾಡ್ಬಿಡ್ತಾಳೆ. ಅರೆ ಯೋಬ್ ಮಾತ್ರ ತನ್ನ ಬಾಯಿನಲ್ಲಿ ಏನು ಮಾಡಿಲ್ವಂತೆ, ದೂಷಣೆನೇ ಮಾಡಿಲ್ವಂತೆ. ನೋಡ್ರ ಅದಕ್ಕೆ ನೋಡಬೇಕು ಯೋಬು ಅದರ, ನಮ್ಮ ಜೀವನದಲ್ಲಿ ಕಷ್ಟ ಸಂಕಟ ಬಂದಾಗ ಯೋಬನ್ನ ನೆನೆಸ್ಕೋಬೇಕು, ಸಹಿಸ್ಕೋಬೇಕು. ಯೋಬನ್ ಕೈ ಬಿಟ್ಬಿಟ್ರ ದೇವ್ರ ಕೊನೆಗೆ ಆಶೀರ್ವಾದ ಮಾಡಿ, ಆಯ್ತಾ ನಮ್ಮನ್ನು ಕೈ ಬಿಡಲ್ಲ, ದೇವ್ರ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂದ್ಬಿಟ್ಟು ನಂಬಿಕೆ ನಮ್ಗೆ ಏನಾಗಿರ್ಬೇಕ್ರಿ, ಇರ್ಬೇಕ್ರಿ. ಅದೇ ಥರ ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಏನೋ ತುಂಬ ಸೋಮೇರಿತನ ಇತ್ತು ಅಂದರೆ ನಾವು ಯಾರು ನೆನೆಸ್ಕೋಬೇಕು, ದಾನಿಯಲ್ ನೋಡಿದ್ರೆ, ದಾನಿಯಲ್ ಏನು ಮಾಡ್ತಾರೆ, ಮೂರು ಸತಿ ಪ್ರಾರ್ಥನೆ ಏನೋ, ಒಂದು ಸತಿ ಪ್ರಾರ್ಥನೆ ಮಾಡಿಸಿ ಸಿಂಹ ಗುಹೆಗೆ ಹಾಕ್ತೀನಿ ಅಂತ ಹೇಳ್ತಾರೆ. ಏನೇ ಮಾಡಲಿ ದಾನಿಯಲ್ ಮಾತ್ರ ಎತ್ತಾ ಪ್ರಕಾರ ಹಂಗೆ ಆರಾಧನೆ ಮಾಡ್ತಾಳಿದ್ದೀನಿ, ಹಂಗೆ ಪ್ರಾರ್ಥನೆ ಮಾಡ್ತಾರೆ, ಕಿಟಕಿ ತೆಗೆದುಬಿಟ್ಟು ಸೀದಾ ತೊಗೊಂಡು ಎಲ್ಲಿ ಹೇಳ್ತಾರೆ, ಸಿಂಹದ ಗವಿಗೆ ಹಾಕ್ತಾರೆ, ಸಿಂಹ ಬಂದು ತಿಂತ ಇಲ್ವೇಲ್ಲ, ಮುಟ್ಟಕ್ಕೂ ಬರಲ್ಲ ಅಂತರಿ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ದೇವ್ರ ಮಕ್ಕಳು ಏನಾಗಬೇಕು, ಈ ಬೂದಿನ ತನ್ನ ಜೀವಿತದ ಮೇಲೆ ಅಪ್ಲೈ ಮಾಡ್ಕೊಂಡಾವಾಗ, ಪರೋಕ್ಷ ಮಾಡ್ಕೊಂಡಾವಾಗ ನಮಗೇನಾಗ್ತದೆ, ಶುದ್ಧೀಕರಣ ಆಗ್ತದೆ, ನಮಗಿನ್ನ ಪ್ರೋತ್ಸಾಹ ಆಗ್ತದೆ, ನಾವು ಕೂಡ ಇನ್ನ ಭಯಭಕ್ತಿಯಾಗಿ ಮಾಡಬೇಕು, ನಂಬಿಕಸ್ಥರಾಗಿರಬೇಕು ಅಂತ. ಪಾಪ ಕೆಟ್ಟದ್ದ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಬಂದರೆ ಏನು ಮಾಡಬೇಕು, ಯೋಸೆಫನ್ನು ನೆನೆಸ್ಕೊಬೇಕು. ಯೋಸೆಫ್ಗೆ ಎಲ್ಲ ಪಾಪ ಮಾಡೋಕ್ಕೆ ಅವಕಾಶ ಇದೆ, ಸರಿ ಓಡೋಗ್ಬಿಡ್ತಾರೆ ನೋಡ್ರ ಆ ಸ್ಥಾನನ ಬಿಟ್ಟು. ಆ ಥರ ದೇವ್ರ ಮಕ್ಳು ಮಾಡ್ಬೇಕ್ರಿ, ಇರ್ಬೇಕ್ರಿ. ಯಾಕೋಬು ದೇವ್ರಿಗೋಸ್ ಎಲ್ಲ ಬಿಟ್ಟು ಪಾಪರಾಗೋದಕ್ಕೆ ಏನಾದರೂ ಸಿದ್ಧವಾಗಿರ್ಬೇಕು, ದೇವ್ರ ಮಕ್ಕಳು ಎಲ್ಲಾನು ಬಿಟ್ಟು ಕ್ರಿಸ್ತನ್ಗಾಗಿ ನಿಂತ್ಕೊಳಕ್ಕೆ ಏನಾಗಿರ್ಬೇಕು, ಇರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಎಲ್ಲ ತನ್ನ ತಾನೇ ನಿರಾಕರಿಸಿ ಶೀಲ್ಬೇದ್ಕೊಂಡು ನಿಂದನೆ ಬರ್ದಿರೋ ಹೊರತು ಶಿಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ಅದರ ಅದೇ ಥರ ನಾವು ಏನೋ ಪಾಪ ಮಾಡಿಬಿಟ್ರೆ ನಾವೇನು ಮಾಡಬೇಕು, ದಾವಿದ ನೆನೆಸ್ಕೋಬೇಕು. ಅಯ್ಯೋ ದಾವಿದು ಪಾಪ ಮಾಡ್ಬಿಟ್ಟು ಎಷ್ಟು ಪಶ್ಚಾತ್ತಾಪ ಪಟ್ಟ. ಆ ಪಶ್ಚಾತ್ತಾಪ ಪಡೋರಾಗಿರ್ಬೇಕ್ರಿ. ನೋಡಿ ಹೇಳ್ತಾರೆ ಎಲ್ಲಿ, ಇಬ್ರಿಯರು 9:13-14. ಇಬ್ರಿಯರು 9:13-14.
ಹೋತ ಹೋರಿಗಳು ರಕ್ತ ಒಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಒಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ?
ನೋಡ್ರ ಹಳೆ ಕಾಲದಲ್ಲಿ ಏನ್ರಿ ಓರಿ ಓತಗಳ ಏನ್ರಿ ರಕ್ತವು ಏನೇ ಒಲೆಯನ್ನು ಮೇಲೆ ಹೊಲಸ ಮನಸ್ಸಿನ ಮೇಲೆ ಚಿಮ್ಸಿರುವಂತ ಏನ್ರಿ ಕೆಂದಾಕಳ ಅದರ ಏನ್ರಿ ಇತ್ತಲ್ಲ ಬೂದಿ, ಅದೇನ್ ಮಾಡದಂತೆ ಮನುಷ್ಯನ್ನ ಮನುಷ್ಯನ್ನ ಮಾಂಸದ ಹೋ ಅಂತ ಒಲೆಗಳನ್ನ ದೂರ ಮಾಡದಂತೆ. ಅದೇ ಅಷ್ಟು ಪವರ್ಫುಲ್ ಅಂತಂದ್ರೆ ಯೇಸು ಕ್ರಿಸ್ತ ರಕ್ತ ಎಷ್ಟು ಪವರ್ಫುಲ್ ಇರ್ಬೇಕ್ರಿ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳು ಇದು ನಮ್ಮ ಶರೀರದಲ್ಲಿ ನಮ್ಮ ಜೀವಿತದಲ್ಲಿ ಏನು ಮಾಡಬೇಕು, ಪ್ರೋಕ್ಷ ಮಾಡಬೇಕು. ಮೋಸೆಸ್ ನೆನೆಸ್ಕೊಳ್ಳಿ, ಫ್ಯೂಚರಲ್ಲಿ ಪ್ರಮೋಷನ್ ಸಿಗ್ತಾ ಇತ್ತು ಅವ್ರಿಗೆ, ಫುಲ್ ಇಡೀ ಐಗುಪ್ತ ದೇಶಕ್ಕೆ ಅವನೇ ರಾಜ ಆಗ್ತಿದ್ದ. ಅವ್ರು ಅದನ್ನೇನು ಮಾಡ್ತಾರೆ, ದೇವಗೋಸ್ಕರ ಫುಲ್ಲು ತ್ಯಾಗ ಮಾಡ್ತಾರೆ. ಅದರ ಆ ಥರ ನಾವು ದೇವ್ರಿಗೆ ಮುಖ್ಯತ್ವ ಕೊಡಬೇಕಾ, ಲೋಕಕ್ಕೆ ಮುಖ್ಯತ್ವ ಕೊಡಬೇಕು ಅಂತಂದ, ಅವಾಗ ದೇವ್ರಿಗೆ ಮುಖ್ಯತ್ವ ಕೊಡೋರಾಗಿರ್ಬೇಕು ದೇವ್ರ ಮಕ್ಕಳು. ಇದೇ ಮೊದಲನೇ ಕುದುರೆ. ಸರಿ, ಎರಡನೇ ಕುದುರೆ ಯಾವುದಪ್ಪ ನೋಡ್ತಿದ್ರೆ ಕಪ್ಪು ಕುದುರೆಗಳು. ಸರಿ, ಕಪ್ಪು ಕುದುರೆ ಏನು, ಇದು ಹೆಂಗೆ ಅರ್ಥ ಮಾಡ್ಕೊಡೋದು ಬದಲ್ ಅಂತಂದ್ರೆ, ಅಲ್ಲೊಂದು ಕ್ಲೂ ಕೊಟ್ಟಾರೆ. ಕಪ್ಪು ಕುದುರೆಗಳು ಯಾವ ದಿಕ್ಕಲ್ಲಿ ಹೋಯ್ತಂತೆ, ಯಾರು ಹೇಳ್ತೀರಾ ಯಾವ ದಿಕ್ಕಲ್ಲಿ ಹೋಯ್ತೋ?
ನಾರ್ತ್
ವೆರಿ ಗುಡ್, ಉತ್ತರ ದಿಕ್ಕಿಗೆ ಹೋಯ್ತಂತೆ. ಅದರ ಅಂದ್ರೆ ಉತ್ತರ ಏನಪ್ಪ ಬೈಬಲಲ್ಲಿ ಅಂತ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ, ಉತ್ತರ ದಿಕ್ಕು ಅಂದ್ರೆ ಸತ್ಯವೇದದಲ್ಲಿ ಏನಿದೆ ಅರ್ಥ ಇದೆ. ಅಂದ್ರೆ ಇವಾಗ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲದಕ್ಕೂ ಬೈಬಲ್ ಏನಿದೆ ಅರ್ಥಗಳು ಇದೆ. ನಾವೇನ್ ಮಾಡೋಕ್ಕೋ ಸತ್ಯವೇದನ ಅರ್ಥ ಮಾಡ್ಕೋಬೇಕ್ರಿ ಅಷ್ಟೇ. ಅದರ ಉತ್ತರ ಅಂದ್ರೆ ಸತ್ಯವೇದದಲ್ಲಿ ಏನಪ್ಪ ಅರ್ಥ ಅಂತಂದ್ರೆ, ಏನ್ರಿ ದೇವ್ರು ಇರಂಥ ಏನ್ರಿ ಒಂದು ಸ್ಥಳ. ದೇವ್ರು ಯಾವ ಸ್ಥಳದಲ್ಲಿ ಇದ್ದಾರೆ ಅಂತ ನೋಡಿದ್ರೆ ಉತ್ತರ ದಿಕ್ಕಲ್ಲಿ ಇದಾರಂತೆ. ಅಲ್ವರ ನೋಡಿ ಓದೋಣ ಎಲ್ಲಪ್ಪ ಅಂದ್ರೆ, ಕೀರ್ತನೆ 75:6 ಓದ್ರಿ ಯಾರು ದಯವಿಟ್ಟು, ಕೀರ್ತನೆ 75:6.
ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಪಡವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ.
ಕರೆಕ್ಟ್ ನೋಡ್ರ, ಉದ್ಧಾರವು ಯಾವ ಕಡೆಯಿಂದ ಬರೋದಂತೆ, ಉತ್ತರದಿಂದ ಆಗಲಿ ಪಶ್ಚಿಮ
ಪಡವಲದಿಂದಾಗಲಿ
ಪಶ್ಚಿಮದಿಂದ ಇಂದಾಗಲಿ
ಅರಣ್ಯದಿಂದಾಗಲಿ
ಬರೋದಿಲ್ಲ. ಮತ್ತೆ ಇನ್ನು ಯಾವ ದಿಕ್ಕು ಪೆಂಡಿಂಗ್ ಇರೋದು? ಇವೆಲ್ಲ ಹಳೆ ಭಾಷೆ. ಈ ಕಾಲದ ಭಾಷೆ ಓದ್ಬೇಕಾದ್ರೆ ಪ್ರಮೋಷನ್ ನೈದರ್ ಕಮ್ಸ್ ಫ್ರಮ್ ಈಸ್ಟ್, ಫ್ರಮ್ ವೆಸ್ಟ್, ಫ್ರಮ್ ಸೌತ್. ಎಲ್ಲಿ ಬರ್ಬೇಕಂತೆ?
ನಾರ್ತ್ ನಾರ್ತ್
ಉತ್ತರ ದಿಕ್ಕಿಂದಾನೆ ಬರ್ಬೇಕಂತೆ. ನಾ ಮುಂದಕ್ಕೆ ಓದಿ ಬರೋದು ನೆಕ್ಸ್ಟ್. ಆಮೇಲೆ ಏನು ಹೇಳ್ತಾರಲ್ಲಿ,
ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ.
ನೋಡ್ರ ದೇವ್ರೇ ಮಾಡೋದಂತೆ ರೀ, ಅದು ದೇವ್ರೇ ಸ್ಥಾಪನೆ ಮಾಡಿದ್ರಿ ಅಲ್ವರ. ದೇವ್ರು ನೋಡಿ ಮಾಡ್ತಾರಂತ ರೀ. ಅಂದ್ರೆ ಹಂಗ್ರೆ ಪ್ರಮೋಷನ್ ಬರೋದಿಲ್ಲ, ದೇವರಿಂದನೇ ಬರೋದು. ಆ ದಿಕ್ಕೆ ಉತ್ತರ ದಿಕ್ಕು. ಇನ್ನೊಂದು ವಾಕ್ಯ ಹೋದ್ರ, ಕೀರ್ತನೆ 48:2 ಬದ ಕೀರ್ತನೆ 48:2
ರಾಜಾದಿ ರಾಜನು ಪಟ್ಟಣವಿರುವ ಚಿಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಕೊಳಿಸುತ್ತಿರುವುದು.
ನೋಡ್ರ ಏನ್ರಿ ದೇವರ ರಾಜ್ಯವು. ನೋಡ್ರ ದೇವ್ರ ಸಿಂಹಾಸನ ಯಾವ ದಿಕ್ಕಲ್ಲಿದಂತೆ, ಉತ್ತರ ದಿಕ್ಕಲ್ಲಿದಂತೆ. ನೋಡ್ರ ಹಂಗೆ ದೇವ್ರು ಇರೋದೇ ಯಾವ ದಿಕ್ಕಪ್ಪ ಅಂತ ನೋಡಿದೆ, ಕರ್ತನಲ್ಲಿ ಪ್ರೀತಿ ಅಂತ ಏನ್ರಿ ಸೋದರ ಸೋದರಿಗಳೇ, ಉತ್ತರ ದಿಕ್ಕು ನಾರ್ತ್ ಡೈರೆಕ್ಷನ್. ಅದಕ್ಕೆ ಏನ್ರಿ ಶೇತಾನ್ ಏನು ಆಸೆ ಪಟ್ಟ, ಏಷ್ಯಾದಲ್ಲಿ ಹೇಳ್ತಾರಲ್ಲ ನಾವು ಉನ್ನತ ಉನ್ನತನಿಗೆ ಸರಿ ಸಮಾನವಾಗ್ತೀನಿ, ಅದರ ಉನ್ನತ ಮೇಂಗ ಮಂಡಲ ಮೇಲೆ ಸಿಂಹಾಸನ ಏರಿಸ್ತೀನಿ, ಯಾವ ದಿಕ್ಕಲ್ಲಿ ಹೋಯ್ತೀನಿ ಅಂತಂದ. ನೋಡಿ ಓದೋಣ ಯೆಶಾಯ 14:13. ಯೆಶಾಯ 14:13.
ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು.
ನೋಡ್ರ ಉತ್ತರ ದಿಕ್ಕಲ್ಲಿರುವಂತ ಸುರಗಣ ಪರ್ವತದ ಮೇಲೆ ಅಂತಾರೆ. ಯಾಕೆ ಉತ್ತರ ದಿಕ್ಕ ದೇವ್ರ ಇರೋದೆ ಆ ಡೈರೆಕ್ಷನ್. ಅದೇನು ಹೇಳ್ತೇನೆ, ಉನ್ನತೋನ್ನತಕ್ಕೆ ಈಕ್ವಲ್ ಆಗ್ತೇನೆ, ಉತ್ತರ ದಿಕ್ಕೆಲ್ಲ ಏರ್ಬಿಡ್ತೇನೆ, ಯಾಕಂದ್ರೆ ದೇವ್ರ ಇರೋದು ನಾರ್ತ್ ಪ್ರದೇಶ. ಅಂದ್ರೆ ದೇವ್ರಿಗಿರೋಂಥ ಸ್ವಭಾವಕ್ಕೆ ಹೋಗಂತ ಗುಂಪು ಯಾರು, ಯಾವ್ದಿದು ಅಂತ ನೋಡ್ಬೇಕಾರೆ ನಮಗ್ ಚೆನ್ನಾಗ್ ಗೊತ್ತು. ಏನ್ರಿ ಯಾರು ದೇವ್ರ ತರ ಆಗೋದಿಕ್ಕೆ ಹೋಗೋದಿ ಗುಂಪು ಯಾರವ್ರು
ಫಸ್ಟ್ ಕ್ಲಾಸ್
ಅಲ್ವರ? ಎಷ್ಟೋ ಸಂಖ್ಯೆ ಎಷ್ಟೋ,
1,44,000.
ಎಸ್, 1,44,000. ಲಿಟಲ್ ಫ್ಲಾಕ್, ಚಿಕ್ಕ ಹಿಂಡು ಅದರ. ಸರಿ, ಈ ಚಿಕ್ಕ ಹಿಂಡಿಗೂ ಕಪ್ಪು ಕುದುರೆಗೆ ಏನು ಸಂಬಂಧ ಅದರ? ನಾನು ನೋಡಿದ್ದಿಲ್ಲ ಸಭೆ ಪಠ್ಯದಲ್ಲಿ ಅದರ ಯಾರು ನಿಜವಾದ ಸಭೆ ಅಂದರೆ 1,44,000. ದೇವ್ರ ಇವತ್ತು ಬೋಲೋಗ್ತದೆ, ಇವ್ರನ್ನ ಏನು ಮಾಡ್ತಾರೆ ಆಯ್ಕೆ ಮಾಡ್ತಾರದು ದೇವ್ರಿಗಿಂತ ದೈವಿಕ ಸ್ವಭಾವದಲ್ಲಿ ಪಾಲ್ಗೊಳ್ಳೋದಕ್ಕೆ. ಸರಿ, ಕಪ್ಪು ಅಂದ್ರೆ ಏನು ಸಾಮಾನ್ಯ ಕಪ್ಪು ಅಂದ್ರೆ ಏನು? ಹಾಂ, ಕಪ್ಪು ಕತ್ಲು ಅಂದ್ರೆ ಏನ್ರಿ? ದುಃಖ ಕಷ್ಟ ಸಂಕಟ ಏನಪ್ಪ ಹೇಗಿದೆಯಾ ಅಂತಂದ್ರೆ, ಅಯ್ಯೋ ನನ್ನ ಜೀವನ ಏನಪ್ಪ ಕತ್ಲಾಗ್ಬಿಡಿದೆ, ಬೆಳಿಗ್ಗೆ ಇಲ್ಲ, ಕಪ್ಪಾಗ್ಬಿಡಿದೆ ಅದರ ಅದೇನು ಅರ್ಥ? ಹಾಂ, ಕಷ್ಟ ಸಂಕಟ ಅದರ ದುಃಖ ವೇದನೆ ಮರಣ ಏನು ಮಾಡೋದು ಸೂಚನೆ ಮಾಡ್ತಾರೆ. ಅದಕ್ಕೆ ಶವ ಸಂಸ್ಕಾರಕ್ಕೆ ಗಾಡಿ ಎತ್ಕೊತಾರೆ ಗೊತ್ತಾ, ಎತ್ಕೊಂಡು ಹೋಗೋದಕ್ಕೆ ಶವ ಬಾಡಿ ಎತ್ಕೊಂಡು ಹೋಗುತ್ತೆ. ಅದು ಯಾವ ಕಲರ್ ಇರೋದು ಏನ್ರಿ? ಬ್ಲ್ಯಾಕ್ ಅದರ ಅದೇ ನೋಡ್ಬೇಕ್ರೆ. ಬ್ಲ್ಯಾಕ್ ಅಂದ್ರೆ ಏನ್ರಿ? ಹಾಂ, ಡಲ್ ಅದರ ಕಷ್ಟ ಸಂಕಟಗಳು. ಸರಿ, ಪರಲೋಕಕ್ಕೆ ಹೋಗ್ಬೇಕಾದ್ರೆ ದೇವ್ರ ಮಕ್ಳು ಹೆಂಗೆ ಹೋಗ್ಬೇಕು? ತುಂಬ ಸುಖಾಸೀನವಾಗಿ ಆರಾಮಾಗಿ ಬೆಡ್ಡಲ್ಲಿ ಲಕ್ಸೂರಿಯಾಗಿ ಮಲ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದಾ ಪರಲೋಕಕ್ಕೆ? ಅಂದರೆ ಪರಲೋಕಕ್ಕೆ ಹೆಂಗೆ ಹೋಗ್ಬೇಕಂತೆ ನೋಡ್ರಿ, ಓದೋಣ. ಅಪೊಸ್ತಲ ಕೃತ್ಯಗಳು 14:22.
ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು.
ಏನ್ರಿ ಹೆಂಗ ಹೋಗ್ಬೇಕಂತೆ? ಬಹು ಕಷ್ಟ ಸಂಕಟಗಳನ್ನ ತಾಳಿ ಎಲ್ಲಿ ಸೇರ್ಬೇಕಂತೆ? ದೇವರಾಜಲ್ಲಿ ಸೇರ್ಬೇಕಂತೆ ನೋಡ್ರ. ಹಂಗೆ ಈಜಾಗ ಹೋಗ್ತದ? ಹಾಂ, ಸುಮ್ಮನೆ ಸಭೆಗೆ ಬೈಬಲ್ ಇಟ್ಕೊಂಡು ಹೋಗ್ಬಿಟ್ಟು ಬಾನರ ಬಂದ್ಬಿಟ್ಟು ಮನೆಗೆ ಬಂದು ಬಿರಿಯಾನಿ ಅಂತ ತಿನ್ಬಿಟ್ಟು ಮಲ್ಕೊಂಬಿಟ್ರೆ ಆಗೋಯ್ತದ? ಎಲ್ರಿ ಐತೆ ತ್ಯಾಗ ಎಲ್ಲಿದೆ? ದೇವ್ರಿಗೋಸ್ಕರ ದೇವ್ರಿಗೆ ನಾವೇನು ಕೊಡ್ತಾ ಇದ್ರಿ? ಎಲ್ಲ ದುಡ್ಡು ಕೊಟ್ಬಿಟ್ಬಿಟ್ಟು ಸಾಕು ಅಂತ ತಿಳ್ಕೊಂಬಿಟ್ರೆ ನೋ 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 ನೋ, ನಮ್ಮನ್ನು ನಾವೇ ಎಲ್ಲಿ ಜೀವ ಯಜ್ಞವಾಗಿ ಅರ್ಪಿಸ್ತಾ ಇದ್ದೀರಿ? ಕಷ್ಟ ಸಂಕಟಗಳ ಮುಖಾಂತರ ಏನು ಮಾಡ್ಕೋ ದೇವರಾಜ್ ಜನ್ಮಕ್ಕೆ ನಾವು ಸೇರೋರಾಗಿರ್ಬೇಕ್ರಿ ಅಲ್ವರ? ಅಲ್ವರ ಯೇಸುಕು ಸಿಂಗೋದ್ರು ಪರಲೋಕಕ್ಕೆ ಹಂಗೆ ಹೋಗ್ಬಿಟ್ರ ಕಂಫರ್ಟಬಲ್ ಆಗಿ, ಟಾಟಾ ಬಾಯ್ ಬಾಯ್ ಹಿಂಗ ಓಕೆಪ್ಪ ಅಂತಂದ್ಬಿಟ್ಟು ನೋಡಿ. ಯೇಸುಕು ಸಿಂಗೋದ್ರು ಓದೋಣ ಇಲ್ಲಿ ಇಬ್ರಿಯರು 5:8.
ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು.
ನೋಡ್ರ ಸರ್ ಎಷ್ಟು ಕ್ಲೀನಾಗಿ ಹೇಳ್ತಾರೆ ನೋಡ್ರ. ಮಗನಾಗಿದ್ರು ಸರಿ, ಅನುಭವಿಸಿದಂಥ ಬಾಧೆಗಳ ಮುಖಾಂತರ ಹೆಂಗೆ ಕಲ್ತ್ಕೊಂಡ್ರಂತೆ? ವಿಧೇಯತೆಯನ್ನು ಕಲ್ತ್ಕೊಂಡ್ರಂತೆ. ಮತ್ತೆ ಮಗನಾಗಿದ್ರೂ ವಿಧೇಯತನ ಬಾಧೆಗಳ ಮುಖಾಂತರ ಕಲ್ತವ್ರೆ ಅಂತಂದರೆ ನಾವು ಮಕ್ಕಳೇ ಅಲ್ಲ ರೀ. ಫಸ್ಟ್ ಆಫ್ ಆಲ್ ಅವಿಧೇಯತೆ ಯಾವಾಗ ನಮ್ಮ ಹತ್ರ ಇದೆ, ಹಂಗೆ ನಾವು ವಿಧೇಯತೆ ಕಲ್ತ್ಕೊಬೇಕು. ನಮ್ಮ ಜೀವನದಲ್ಲಿ ಕಷ್ಟ ಸಂಕಟ ಬೇಕಾ ಬೇಡವಾ? ಬೇಕೇ ಬೇಕ್ರಿ. ಅದಕ್ಕೆ ನಮ್ಮ ಜೀವನದಲ್ಲಿ ಕಪ್ಪು ಕುದುರೆಯಲ್ಲಿ ಬಂದ್ಬಿಟ್ಟವ್ರೆ ಅದರ ಈ ಕಪ್ಪು ಕುದುರೆಯಲ್ಲೇ ನಾವೇನ್ಬೇಕು ಪರಲೋಕ ರಾಜನ್ ಸೇರ್ಬೇಕ್ರಿ ಅದರ. ನೋಡಿ ಓದನ ಸಭೆ ಹೆಂಗಿದೆ ಅಂತೆ ಕಲರು, ಹುಡುಗಿ ಹೆಂಗಿದಲೆ ಯೇಸು ಕ್ರಿಸ್ತನ ಮೊದಲಗಿತ್ತಿ ಕಲರ್ ಓದ ನೋಡಿದ್ದೀನಿ. ಪರಮಗೀತೆ 1:5.
ಯೆರೂಸಲೇಮಿನ ನಾರಿಯರೇ, ನಾನು ಕೇದಾರಿನ ಗುಡಾರಗಳಂತೆ ಕಪ್ಪಾಗಿದ್ದರೂ ಸೊಲೊಮೋನನ ಪರದೆಗಳಂತೆ ಚಂದವುಳ್ಳವಳು.
ನೋಡ್ರ ಹೆಂಗ ಹೇಳಂತೆ, ಹುಡುಗಿ ಕಪ್ಪಾಗಿದ್ರು ಲಕ್ಷಣವಾಗಿದ್ದೀನಿ ಅದರ. ಅದೇ ಏನ್ರಿ ಹುಡುಗಿ ಯಾವ ಕಲರ್ ಇದ್ದಾಳೆ ಅಂದ್ರೆ, ಓ ಬೆಳ್ಳಗಿದ್ದಾಳೆ ಅಂದ್ರೆ, ನೋ 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 ಜೆಟ್ ಬ್ಲ್ಯಾಕ್ ರೀ. ಕಪ್ಪುಗಿದ್ದೀನಿ ಕೇದಾರಿನ ಗುಡಾರಗಳಂತೆ ತೆರೆಗಳಂತೆ ಕಪ್ಪುಗಿದ್ದೀನಿ, ಆದ್ರೂ ಹೆಂಗಿದ್ದೀನಿ ಚಂದವಾಗಿದ್ದೀನಿ. ಇದ್ಯಾಕೆ ಸಭೆ ಕಪ್ಪಗಾಗ್ಬಿಟ್ಟವ್ರೆ ಅದರ? ಮುಂದಿನ ವಾಕ್ಯ ಓದಿ ಇಷ್ಟ. ನೆಕ್ಸ್ಟ್ ವಾಕ್ಯ ಓದಿ ಹೆಂಗೆ?
ಸೂರ್ಯನ ದೃಷ್ಟಿಗೆ ಬಿದ್ದು ಕಪ್ಪಾಗಿರುವುದರಿಂದ ನನ್ನನ್ನು ದಿಟ್ಟಿಸಿ ನೋಡಬೇಡಿರಿ. ನನ್ನ ಸಹೋದರರು ನನ್ನ ಮೇಲೆ ಉರಿಗೊಂಡು ತೋಟಗಳನ್ನು ಕಾಯುವುದಕ್ಕೆ ಹಾಕಿದರು.
ನೋಡ್ರ
ನನ್ನ ತೋಟವನ್ನು
ಎಷ್ಟು ಕ್ಲೀನಾಗಿ ಹೇಳ್ತಾರೆ. ಏನಕ್ಕಪ್ಪ ಕಪ್ಪಗಾಗ್ಬಿಟ್ಟೆ ಅಂದ್ರೆ, ಸೂರ್ಯ ನನ್ನ ಮೇಲೆ ಬಿದ್ಬಿಡ್ತಾನೆ. ಇವಾಗ ಬಿಸಿಲಲ್ಲಿ ಆಟ ಆಡ್ತಾರೆ ಏನಾಗ್ತಾರೆ, ಮಕ್ಕಳು ಕಪ್ಪಗಾಗ್ಬಿಡ್ತಾರೆ. ಏ ಬರ್ರಿ ಕಪ್ಪಗಾಯ್ತೀನಿ ಅಂತ ಹೇಳ್ತಾರೆ. ಸೂರ್ಯ ಏನು ಬೈಬಲಲ್ಲಿ ಯೇಸು ಕ್ರಿಸ್ತ ಸಾಮ್ಯದಲ್ಲಿ ಹೇಳ್ತಾರೆ, ಮತ್ತೆ 13:6 ಮತ್ತೆ 21 ಸೂರ್ಯ ಉಷ್ಣಾಂಶ ಬೀಯ ತಕ್ಷಣ ಬೆಳಿತಾರೆ ಅಂತ ಗಿಡ ಏನಂತ ಒಣಗೋಗ್ಬಿಡ್ತಾನೆ. ಕಷ್ಟ ಸಂಕಟಗಳು ಅದರ ಕಷ್ಟ ಸಂಕಟಗಳಲ್ಲಿ ಸಭೆ ಏನಾಗಿದೆ? ಬೆಂದೋಗಿದೆ, ಕಪ್ಪಾಗಿದೆ ಅಲ್ದ್ರ? ಅದಕ್ಕೆ ನೋಡ್ಬೇಕಾದ್ರೆ ನನಗೆ ನೋಡ್ಬೇಡಿ, ಯಾಕಂದ್ರೆ ಸೂರ್ಯ ನನ್ನ ಮೇಲೆ ಬಿದ್ದಿದೆ. ನನ್ನ ಸಹೋದರಗಳು ಏನು ಮಾಡಿದ್ದಾರೆ, ನನ್ನ ದ್ವೇಷಿಸಿದ್ದಾರೆ. ಸತ್ಯಕ್ಕಾಗಿ ಯಾರು ದೇವ್ರ ಮಕ್ಕಳು ನಿಂತ್ಕೊಂತಾರೋ, ಸುಳ್ಳು ಕ್ರೈಸ್ತವರು ಎಲ್ಲರೂ ಏನು ಮಾಡ್ತಾರೆ, ದೇವ್ರ ಮಕ್ಕಳನ್ನ ದ್ವೇಷಿಸ್ತಾರೆ, ಹಾಗೇ ಮಾಡ್ತಾರೆ, ಅವ್ರಿಗೆ ಮಹತ್ವತೆ ಕೊಡೋದಿಲ್ಲ. ಅದೇ ಕುದುರೆಯಲ್ಲಿ ಹೋಗ್ಬೇಕ್ರಿ. ಯೇಸು ಕ್ರಿಸ್ತು ಹೋಗಿರದೆ ನಿಂದನೆ, ಅವಮಾನ, ನಾಚಿಕೆ, ತಿರಸ್ಕಾರದ ಕುದುರೆಯಲ್ಲೇ ಏನಾಗಿದ್ದು ಅವ್ರು ಹೋಗಿದ್ದು. ಈ ಕುದುರೆಯಲ್ಲಿ ಹೋದ್ರೇ ದೇವ್ರ ತರ ದೇವ್ರ ಸೌಹದಲ್ಲಿರೋಕ್ಕೆ ಸಾಧ್ಯ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋಡೆ, ಕಪ್ಪು ಕುದುರೆಯಲ್ಲಿ ದೇವ್ರ ಮಕ್ಳು ಇರಬೇಕು. ಸರಿ, ಇವಾಗ ಏನ್ರಿ ಚಿಕ್ಕ ಹಿಂಡ ಆಯ್ತೋ, ಪಿತೃಗಳು ಆಯ್ತೋ, ಅದರ ಇನ್ನೊಂದು ಕುದುರೆ ಐತೆ, ಕಪ್ಪು ಕುದುರೆ ಹಿಂಬಾಲಿಸ್ಕೊಂಡು ಇನ್ನೊಂದು ಬಿಳಿ ಕುದುರೆ ಐತತೆ. ಇವಾಗ ನೀವ್ ಹೇಳ್ರಿ ನೋಡೋಣ ಯಾವುದು. ಚಿಕ್ಕ ಹಿಂಡು ಹಿಂಬಾಲಿಸ್ಕೊಂಡು ಪರಲೋಕದ ರಕ್ಷಣೆಗೆ ಹೋಗುವಂತ ಎರಡನೇ ಗುಂಪು ಯಾವುದು? ಯಾರು ಹೇಳ್ತಾರೆ ಪರಲೋಕ ರಕ್ಷಣೆಗೆ ಎರಡು ಭಾಗ ಇದೆಲ್ಲ? ಚಿಕ್ಕ ಹಿಂಡಿದೆ, ಆಮೇಲೆ ಇನ್ನೊಬ್ರು ಯಾರು ಹೋಗ್ತಾರೆ ಪರಲೋಕ ರಾಜ್ಯಕ್ಕೆ, ಪರಲೋಕ ರಕ್ಷಣೆಗೆ ಯಾರು ಹೋಗ್ತಾರೆ ಇನ್ನೊಬ್ರು? ಬಿಳಿ ನಿಲುವಂಗಿ. ಹಾ, ಮರ್ತೋಗ್ಬಿಟ್ರ ಪ್ರಕಟಣೆ.
ಪರಿಶುದ್ಧ
ಹಾ, ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ಯಾರದು, ಯಾರದು ಇನ್ನೊಬ್ರು ಯಾರು? ಓ, ಹಂಗಾದ್ರೆ ನಿಮ್ಗೆಲ್ಲ ಪರಲೋಕ ರಕ್ಷಣೆಗೆ ಬರೋಕೆ ಇಷ್ಟ ಇಲ್ವಾ? ಹಾ ಹೇಳ್ರಿ, ಪರಲೋಕ ರಕ್ಷಣೆಗೆ ಹೋಗುವಂತ ಎರಡು ಗುಂಪು ಯಾವುದು?
ಗ್ರೇಟ್ ಮಲ್ಟಿಟ್ಯೂಡ್.
ಹಾ, ಗ್ರೇಟ್ ಮಲ್ಟಿಟ್ಯೂಡ್ ಅದರ ದೊಡ್ಡ ಸಮೂಹ. ಚಿಕ್ಕ ಹಿಂಡನ್ನ ಹಿಂಬಾಲಿಸ್ಕೊಂಡು ಹೋಗುವಂತ ಪರಲೋಕ ರಕ್ಷಣೆಗೆ ದೊಡ್ಡ ಸಮೂಹ ರೀ. ನೋಡ್ರ ಸಭೆ ಅಂತ ನೋಡಿದಿರಲ್ಲ, ಸಭೆ ಅಂದ್ರೆ ಎಲ್ಲಾ ದೇವತೆ ಒಡಂಬಡಿಕೆ ಮಾಡ್ಕೊಳಕ್ ಬರ್ತಾರೆ. ಆರೆ ಒಡಂಬಡಿಕೆಲಿ ಎಷ್ಟೋ ಜನ ಮಾಡ್ತಾರೆ, ಬಿದ್ದೋಗ್ತಾರೆ. ಬಿದ್ದೋಗಿರೋರು ದೊಡ್ಡ ಸಮೂಹವಾಗಿ ಬರ್ತಾರೆ. ಅವರು ಚಿಕ್ಕ ಹಿಂಡನ್ನ ಹಿಂಬಾಲಿಸ್ಕೊಂಡು ಏನ್ ಮಾಡ್ತಾರೆ, ಹೋಗ್ತಾರೆ ಅಲ್ವರ. ಆದ್ರೆ ಆ ಪ್ರೈಸ್ ಏನ್ ಮಾಡೋಕ್ಕಾಗಲ್ಲ, ಗೆಲ್ಲೋದಿಕ್ಕಾಗಲ್ಲ. ಅದಕ್ಕೆ ಬಿಳಿ ಅಂತಾರೆ ಏನ್ರಿ, ಬಿಳಿ ನಿಲುವಂಗಿ ಅದರ. ಯೇಸು ಕ್ರಿಸ್ತ ಹೇಳ್ತಾರೆ, ಹಾ ಏಷ್ಯಾದಲ್ಲಿ ನಿಮ್ಮ ಪಾಪ ಕಡು ಕೆಂಪಾಗಿದ್ರು ಏನ್ ಮಾಡ್ರಿ, ಬಣ್ಣ ಏನ್ ಮಾಡ್ತೀನಿ, ಬೆಳಿಗ್ಗೆ ಹಿಮವಾಗಿ ಹಿಮವಾಗಿ ಬೆಳಕ ಬೆಳಪನಾಗಿ ಮಾಡ್ತೀನಿ ಅಂತ ಅದರ. ಹಂಗಾರೆ ಈ ಒಂದು ಕೂಟ ಯಾರನ್ನಪ್ಪ ಸೂಚನೆ ಮಾಡ್ತಾರೆ ಅಂತಂದ್ರೆ ಏನ್ರಿ, ಅದು ಬಂದ್ಬಿಟ್ಟು ಏನ್ರಿ ದೊಡ್ಡ ಸಮೂಹನ ಸೂಚನೆ ಮಾಡ್ತಾರೆ. ಎಲ್ಲಿ ಕೊಟ್ಟವ್ರೆ ನೀವು? ಓದೋಣ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ.
ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನಾದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಗರ್ಜೂರದ ಗರಿಯನ್ನು ಹಿಡಿದುಕೊಂಡಿದ್ದರು.
ನೋಡ್ರ ಬಿಳಿ ನಿನ್ನಂಗೆ, ಅದೇ ಬಿಳಿ ಅಂದ್ರ. ಅದಕ್ಕೆ ದೇವತೆ ಕೇಳ್ತಾರೆ, ಯಾರಪ್ಪ ಇದು ಬಿಳಿ ನೀವು ಹಿಂಗೆ ಇಟ್ಕೊಳೋದು, ಯಾರನ್ನ ಎಣಿಸಲ್ಲ ಅಂತ ಮಹಾಸಮ್ಮ ಯಾರು ಅಂತ ಕೇಳ್ಬೇಕಾರೆ ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ನೋಡಿ. ಓದನ ಅಂತಂತೀನಿ, 13ನೇ ವಾಕ್ಯ ಇಂದ ಹಿಡ್ದು ಏನ್ರಿ 15ನೇ ವಾಕ್ಯ, 13, 14, 15.
ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡಿರುವುದರಾದ ಬಿಳಿ ಅಂಗಿಯನ್ನು ಬಿಳಿ ನಿಲುವಂಗಿಗಳನ್ನು ಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು, ಅಯ್ಯ ನೀನೇ ಬಲ್ಲೆ ಅಂದೆನು. ಅವನು ನನಗೆ, ಇವರು ಮಹಾ ಸಿಂಹ ಹಿಂಸೆಯನ್ನು ಅನುಭವಿಸಿ ಬಂದರು. ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ.
ನೋಡ್ರ
ಈ ಕಾರಣದಿಂದ
ಯಾರಪ್ಪ ಇವರು ಅಂತಂದ್ರೆ, ಮಹಾಹಿಂಸೆಯಲ್ಲಿ ತನ್ನ ವಸ್ತ್ರನ ಶುಭ್ರ ಮಾಡ್ಕೊಂಡ್ಬಂದವರು. ಅಂದ್ರೆ ವಸ್ತ್ರ ಏನು ಗಲೀಜಾಯ್ತು? ಯೇಸು ಕ್ರಿಸ್ತ ನಂಬಿದ ಮೇಲೆ ನಮ್ಮ ಪಾಪಗಳೆಲ್ಲ ಮುಚ್ಚಕ್ಕೆ ನೀತಿ ವಸ್ತ್ರ ಕೊಟ್ಟಿರ್ತಾರೆ. ಆ ನೀತಿ ವಸ್ತ್ರನ ಜಿನ್ನ ನಾವೇನ್ ಮಾಡ್ಬೇಕು, ಶುಭ್ರವಾಗಿ ಇಟ್ಕೊಬೇಕು. ನಮ್ಮ ನಡೆ ನುಡಿ ಆಲೋಚನೆಗಳಲ್ಲಿ ನಾವು ಪಾಪನೇ ಮಾಡಿದ ರೀತಿಲಿ ಪರಿಶುದ್ಧವಾಗಿ ಇರೋದಕ್ಕೆ ಏನ್ ಮಾಡ್ಬೇಕು ನಾವು, ಈ ನೀತಿ ವಸ್ತ್ರ ಯಾವಾಗೋ ಧರಿಸ್ಕೊಂಡಿರ್ಬೇಕ್ರಿ, ಶುದ್ಧವಾಗಿ ಇಟ್ಕೊಬೇಕು ಕೂಡ, ಬರೀ ಧರಿಸ್ಕೊಂಡ್ರೆ ಆಗಲ್ಲ ಅಲ್ಲ. ಇವಾಗ ನಾವು ಲೋಕದಲ್ಲಿ ಏನ್ರಿ ಒಂದೊಂದು ಮಾತಲ್ಲಿ ನಮ್ಮ ನಡೆಗಳಲ್ಲಿ ಮಾತಲ್ಲಿ ಅಥವಾ ಏನಾದ್ರೂ ಒಂದು ಆಲೋಚನೆಗಳಲ್ಲಿ ನಾವು ತಪ್ಪು ಮಾಡಿದವಾಗ ಈ ಒಂದು ಬಟ್ಟೆ ಮೇಲೆ ಒಂದು ಕರೆ ಏನಾಗ್ತಾ ಬೀಳ್ತಾರೆ. ಆ ಕರೆ ಏನು ಮಾಡಿ ಮಿಟ್ಟಿಗೆ ತೊಳ್ಕೊಂಬಿಡ್ಬೇಕ್ರಿ, ತೊಳ್ಕೊಂಬಿಟ್ರೆ ಶುದ್ಧವಾಗ್ತದೆ ಅದರ. ಇಲ್ಲ ಅಂದ್ರೆ ಏನಾಗ್ತದೆ, ಹಂಗೆ ಕರೆ ಹಂಗೆ ಉಳ್ಕೊತಾರೆ. ಈ ದೊಡ್ಡ ಸಮೂಹ ಅದೇ ಮಾಡೋದು ಮಿಸ್ಟೇಕ್, ಹಂಗೆ ಬಿಟ್ಬಿಡ್ತಾರೆ, ಬಿಟ್ಟಾಗಿ ನೋಡ್ಕೊಳ್ಳೋಣ ಅಂತ. ಅದಕ್ಕೆ ದೇವ್ರು ಏನು ಮಾಡ್ತಾರೆ, ಇವ್ರು ನನ್ನ ಜೀವನದ ಕೊನೆಯಲ್ಲಿ ಬಟ್ಟೆ ತುಂಬ ಗಲೀಜಾಗಿರೋದ್ರಿಂದ, ಅವ್ರು ತುಂಬ ಹೊಲಸಾಗಿರೋದ್ರಿಂದ ಅದನ್ನ ಲೋಕಕ್ಕೆ ಏನು ಮಾಡ್ತಾರೆ, ಮಹಾಹಿಂಸೆಗೆ ಒಳಗೆ ಮಾಡ್ತಾರೆ. ಮಹಾಹಿಂಸೆಗೆ ಬಿಟ್ಟವಾಗ ಆ ಮಹಾಹಿಂಸೆಯಲ್ಲಿ ಏನು ಮಾಡ್ತಾರೆ, ಕ್ರಿಸ್ತನ ಒಂದು ರಕ್ತದ ಒಂದು ಅಮೂಲ್ಯತೆ ತಿಳ್ಕೊಂಡು ಆ ರಕ್ತನ ತೊಳ್ಕೊಂಡು ಏನು ಮಾಡ್ತಾರೆ, ಅವಾಗ ಬರ್ತಾರೆ. ಆದರೆ ಇಟ್ ವಿಲ್ ಬಿ ಟೂ ಲೇಟ್. ತುಂಬಾ ಲೇಟ್ ಆಗ್ಬಿಡ್ತಾರೆ. ಅದಕ್ಕೆ ದೇವರು ಇಂಥವ್ರನ್ನ ಸೇತಾನ್ ಕೈಲಿ ಒಪ್ಪಿಸ್ಕೊಡ್ತಾರಂತೆ. ನೋಡಿ ಓದನ, 1 ಕೊರಿಂಥ 5:5.
ಕರ್ತನಾದ ಯೇಸುವಿನ ಪ್ರತ್ಯಕ್ಷ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ.
ನೋಡ್ರ, ಕರ್ತನಾದ ಯೇಸುವಿನ ಸರಿ ಸೇತಾನ್ ಒಪ್ಪಿಸ್ಕೊಡ್ಬೇಕು. ಏನಕ್ಕೆ ಅಂತಂದ್ರೆ, ಶರೀರ ಭಾವ ನಾಶನ ಆಗ್ಲಿ, ಅದು ಅವನೇನಾಗ್ಲಿ ರಕ್ಷಣೆ ಹೊಂದ್ಲಿ ಅಂದ್ರೆ ರಿವಾರ್ಡ್ ಸಿಗ್ತದೆ. ಚಿಕ್ಕ ಹಿಂದ ರಿವಾರ್ಡ್ ಸಿಗಲ್ಲ, ದೈವಿಕ ಸ್ವಭಾವ ಸಿಗುತ್ತೆ ಅಲ್ಲ. ದೇವದೂತರ ಹಂತದಲ್ಲಿ ಏನಾಗ್ತದೆ ಇವ್ರಿದ್ರೆ, ಇದೇ ಅಂದ್ರೆ ಪರಲೋಕ ರಕ್ಷಣೆಗೆ ಹೋಗುವಂತ 2ನೇ ಗುಂಪು ಅದರ ಅಂಶ. 3 ಏನ್ರಿ ರಥಗಳ ಬಗ್ಗೆ ಆಯ್ತು, ಎಲ್ಲರ ಇನ್ ಕೊನೆಯದಾಗಿ ಇರೋದು ಯಾವ್ದಪ್ಪ ಅಂದ್ರೆ ಏನ್ರಿ, ಉಳಿದಿರೋದು ಲೋಕದ ರಕ್ಷಣೆ. ಅಂದ್ರೆ ಆ ಲೋಕದ ರಕ್ಷಣೆನೇ ಮಚ್ಚೆ ಮಚ್ಚೆ ಆಗಿ ಬಲವಾಗಿರೋಂಥ ಕುದುರೆ ಬಗ್ಗೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ಹೇಳ್ತಾರಲ್ಲ. ಇವರು ಯಾವ ದಿಕ್ಕಿಗೆ ಹೋದರು ಅಂದರೆ ದಕ್ಷಿಣ ಅಂತ ಕೊಟ್ಟಿದ್ದು ಬೈಬಲ್ನಲ್ಲಿ. ಅಂದರೆ ಅಲ್ಲರ ಇವಾಗ ಉತ್ತರ ಅಂತಂದರೆ ಪರಲೋಕ ಅಂದರೆ ಅದ್ರಿಗೆ ಆಪೋಸಿಟ್ ಆಗಿರೋದು ಯಾವುದಂದ್ರೆ ದಕ್ಷಿಣ. ಅಂದರೆ ಯಾವುದದು ಪರಲೋಕಕ್ಕೆ ಆಪೋಸಿಟ್ ಆಗಿರೋದು ಭೂಲೋಕ. ಭೂಲೋಕ ರಕ್ಷಣೆಗೆ ಬರೋಂಥ ಸಾಮಾನ್ಯ ಜನಗಳನ್ನ ನೋಡ್ಸಿರೋದು. ಅದರ ಅದಕ್ಕೆ ಯೇಸುಕ್ರಿಸ್ತ 2 ಮರಿಕೆಲ್ಲೋರಿಗೆ ಭೂಲೋಕದ 1,000 ಶಾವಳಿಕೆ ಮಾಡ್ತಾರೆ. ಅವಾಗ ಪುನರ್ತನ ಎಲ್ಲ ಮನುಷ್ಯನ್ ಮಾಡ್ತಾರೆ, ಇದು ಬರ್ತಾರೆ. ಸರಿ, ಎದ್ ಬಂದವರೆಲ್ಲ ಹೆಂಗಿರ್ತಾರೆ, ಪರಿಪೂರ್ಣವಾಗಿರ್ತಾರೆ ಅಂದ್ರೆ ಇಲ್ಲ ರೀ. ಮಚ್ಚೆ ಮಚ್ಚೆ ಹಂಗೆ ಇರ್ತಾರೆ ನೋಡಿ, ಅವು ಪಾಪದ ಕರೆಗಳೆಲ್ಲ ಹಂಗೆ ಇರ್ತದೆ. ಆದರೆ ದೇವರ ವಾಕ್ಯಕ್ಕೆ ಪ್ರಕಾರ ಎದ್ದು ಬಂದಿದ ಮೇಲೆ ಸತ್ಯನ ನಿಧಾನವಾಗಿ ಕೇಳ್ತಾ 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 ಅವರಲ್ಲಿ ಪರಿವರ್ತನೆ ಆಗ್ತಾ ಇರ್ಬೇಕಾರೆ ಏನಪ್ಪ ಆಗ್ತದೆ ಅಂತಂದ್ರೆ, ಅವರಲ್ಲಿ ಆ ಮಚ್ಚೆ ಮಚ್ಚೆ ಕೆಟ್ಟದೆಲ್ಲ ಹೋಗ್ತಾರೆ, ಪಾಪ ಎಲ್ಲ ತೊಳೆಯಕ್ಕಾಗ್ತದೆ. ಅವ್ರ ವಯಸ್ಸು ಕೂಡ ಏನಾಗ್ತಾರೆ, ರಿವರ್ಸ್ ಆರ್ಡರ್ ಹೋಗ್ತಾರೆ ರೀ. ಅದರ ಏನ್ರಿ ಇವಾಗ 30, 40, 50, 60. ಅರೆ ಆ ರಾಜ್ಯದಲ್ಲಿ ವಯಸ್ಸು ಬರ್ತಾ ಬರ್ತಾ ಕಮ್ಮಿ ಆಗ್ತಾರೆ. 60, 50, 40, 30ಗೆ ಏನಾಗ್ತಾರೆ ಬಂದೆ ನಿಂತ್ಕೊಂಡ್ರಿ. ಅಂದ್ರೆ ಓದ ನೋಡಿದ್ದೀನಿ ಎಲ್ಲಪ್ಪ ಅಂದ್ರೆ ಯೋಬ 33:25 ಓದಿ. ಯೋಬ 33:25.
ಅವನ ದೇಹವು ಬಾಲ್ಯಕ್ಕಿಂತಲೂ ಕೋಮಲವಾಗುವುದು, ಅವನ ಪುನಃ ಎಳೆಯತನದ ದಿನಗಳನ್ನು ಅನುಭವಿಸುವನು.
ನೋಡ್ರ, ಬಾಲ್ಯಕ್ಕಿಂತಲೂ ಕೋಮಲವಾಗಿರ್ತದೆ. ಪುನಃ ಎಳೆತನ ದಿವಸಗಳು ಏನ್ ಮಾಡ್ತಾನೆ ಅವನು ಅನುಭವಿಸ್ತಾನಂತೆ. ನೋಡ್ರ ಎಷ್ಟು ಕ್ಲಿಯರ್ ಆಗೈತೆ ಅಂದ್ರ, ಪುನಃ ಎಳೆತನ ದಿವಸಗಳನ್ನ ಅನುಭವಿಸ್ತಾನೆ. ವಯಸ್ಸು ರಿವರ್ಸ್ ಆರ್ಡರ್ ಹೋಗ್ತಾರೆ, ದೇವರಿಗೆ ವಿಧೇನ ಆಗ್ತಾ ಆಗ್ತಾ ಆವಾಗ ಮಚ್ಚೆ ಮಚ್ಚೆ ಆಗಿರೋಂಥ ಬಲವಾಗಿರೋಂಥ ಒಂದೆಲ್ಲ ಒಂದು ಪಾಪದ ಗುಣಗಳು ಎಲ್ಲ ತೊಳೆಯಲ್ಪಡ್ತದೆ. ಅದರ ಇದೇ ಲೋಕದ ರಕ್ಷಣೆಯನ್ನು ಸೂಚನೆ ಮಾಡೋಂಥದ್ದು ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರುಗಳೇ. ಆಮೇಲೆ ಕೊನೆಯದಾಗಿ ಏನಪ್ಪ ನೋಡ್ತಾರೆ ಅಂತಂದರೆ, ಅಲ್ಲಿ ಆ ಕುದುರೆ ಏನಪ್ಪ ಅದರಲ್ಲಿ ಬಲವಾಗಿರೋಂಥ ಕುದುರೆ ಏನಪ್ಪ ಪರ್ಮಿಷನ್ ಕೇಳ್ತು ಅಂದರೆ, ಆ ದೇವ್ರ ಹತ್ರ ಅತ್ತಿತ್ತ ತಿರುಗಾಡೋಕ್ಕೆ ಪರ್ಮಿಷನ್ ಕೇಳ್ತು ಅಂತ ಹೇಳ್ತಾರೆ. ಅದಕ್ಕೆ ದೇವ್ರು ಹೇಳ್ತಾ ಆಯ್ತು ತಿರುಗಾಡ್ಕೊಂಬ ಅಂತ ಹೇಳಿದ್ರಂತೆ. ಇದೇ ನೀವು ಅತ್ತಿತ್ತ ತಿರುಗಾಡೋದು, ಅತ್ತಿತ್ತ ತಿರುಗಾಡೋದ ನೀನು ನೋಡಿ ಓದನ. ಇದೇ ಥರ ಸೇತಾನು ದೇವ್ರ ಹತ್ರ ಏನು ಹೇಳದಂತೆ, ದೇವ್ರು ಕೇಳ್ತಾರೆ ಏನಪ್ಪ ಇಲ್ಲಿ ನಾ ಬಂದ್ಯಾ ಅಂತಂದ್ರೆ, ಅವಾಗ ಸೇತಾನ ಏನು ಹೇಳ್ತಾನೆ, ಏನಪ್ಪ ನೀವೆಲ್ಲ ಯಾರು ಬೈಬಲ್ ಓದಂಗೆ ಕಾಣಲ್ಲ. ಹಾಂ ಹೇಳಿ ಬಿದ್ದಾರೆ ನೀವು ಬಿದ್ದಾರೆ.
ಯೋಬನಿಗೆ ನೀವು ಎಲ್ಲ ರೀತಿ ನೀವು ಆಶೀರ್ವಾದ ಮಾಡಿದಿರಿ ಅಂತ ಹೇಳಿ ದೇವರ ಮುಂದೆ ಸೈತಾನನ್ನು ಇದು ಮಾಡ್ತಾನೆ. ನಿಮ್ಮ
ಓದ್ರಿ
ದೇವರ
ಯೋಬ 1:7 ಓದಿ. ಯೋಬ 1:7 ಓದಿ.
ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನ ಯೋವನಿಗೆ ಅಂದದ್ದು ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು.
ನೋಡ್ರ ಎಷ್ಟು ದಿನ ಹೇಳ್ತಾರೆ, ಎಲ್ಲಿಂದ ಬಂದ್ಯಪ್ಪ ಅಂತ ಭೂಲೋಕ ಅಲ್ಲಿ ಇಲ್ಲಿ ಸಂಚರಿಸ್ತಾ ಅತ್ತಿತ್ತ ತಿರುಗಾಡ್ತಾ ಬಂದೆ ಅಂತ ಹೇಳ್ತಾರೆ. ನೋಡ್ರ ಎಷ್ಟು ಕ್ಲಿಯರಾಗಿ ಹೇಳ್ತಾರೆ, ಅತ್ತಿತ್ತ ತಿರುಗಾಡ್ತಾ ಬಂದೆ ಅಲ್ಲಿ ಇಲ್ಲಿ ಇದನ್ನೇ ಕೇಳೋದಲ್ಲಿ ಬಲವಾಗಿರೋಂಥ ಕುದುರೆ ಅಂದರೆ ಸೇತ ಅಂತಾರ. ಲೋಕದಲ್ಲೂ ಇರೋದಕ್ಕೂ ದೇವರಲ್ಲಿ ಇರೋದಕ್ಕೆ ಅತ್ತಿತ್ತ ತಿರುಗಾಡೋದಕ್ಕೆ ಪರ್ಮಿಷನ್ ಕೇಳ್ತಾರೆ ಅಂತವ್ರು ಎಲ್ಲಪ್ಪ ಹೋಗ್ತಾರೆ ಅಂದರೆ, ಸೇತಾನ್ಗೆ ಏನ್ರಿ ದೇವರು ಫಿಕ್ಸ್ ಮಾಡಿರೋಂಥ 2ನೇ ಮರಣಕ್ಕೆ ಹೋಗ್ತಾರೆ. ಅದೇ ಕ್ರಿಶ್ಚನ್ ರಾಜ್ಯದಲ್ಲೂ ಕೂಡ ಎಷ್ಟೋ ಜನಕ್ಕೆ ಸತ್ಯ ಕೊಟ್ಟಿದ ಮೇಲೆ ಸತ್ಯದ ಪ್ರಕಾರ ನಡೆದಿಲ್ಲ ಅಂತಂದ್ರೆ ಎಲ್ಲಪ್ಪ ಹೋಗ್ತಾರೆ ಅಂದರೆ 2ನೇ ಮರಣ. ನೋಡಿ ಓದನ ಯೆಶಾಯ 26:9. ಯೆಶಾಯ 26:9 ಮತ್ತೆ 10ನೇ ವಾಕ್ಯ.
ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಆರೈಸಿದ್ದೇವೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವವರು ದುಷ್ಟರನ್ನು ಕರುಣಿಸಿದರು ಅವರು ಧರ್ಮಜ್ಞಾನವನ್ನು ಪಡೆಯರು. ಯೆಹೋವನ ಮಹಿಮೆಯನ್ನು ಲಕ್ಷಿಸದೆ ಯಥಾರ್ಥವಂತರ ದೇಶದಲ್ಲಿಯೂ ಅನ್ಯಾಯವನ್ನು ಆಚರಿಸುವರು.
ನೋಡಿದ್ರ ಏನಂತೆ, ದುಷ್ಟರು ಕರುಣೆ ನೋಡಿಸಿದ್ರು ಸರಿ, ಯಥಾರ್ಥವಂತ ದೇಶದಲ್ಲಿ ಅನ್ಯಾಯವನ್ನೇ ಆಚರಿಸ್ತಾರೆ. ಇಂಥವ್ರಿಗೆ ಆಕಾಶಿನ ಅಗ್ನಿ ಬಂದು ಎಲ್ಲರ ಮುಂದೆ ಏನು ಮಾಡ್ತಾರೆ, ದಗಿಸಿ ಎರಡನೇ ಮಾಡಕ್ಕೆ ಹೋಗ್ತಾರೆ. ಯಾವಾಗ ಸತ್ಯ ತಿಳಿದ ಮೇಲೆ ತಿರುಗಾಡ್ತಾರೆ ನಡೆದ್ರೆ. ಇವಾಗ ಈ ಎರಡನೇ ಮಾಡೋದು ಭಯ ನಮಗೈತೆ, ಯಾಕಂತ ಸತ್ಯನ ತಿಳಿದಿದ್ದೀರಿ, ಆತ್ಮ ಸಾಯ್ತಾರೆ ಅಂತ ಸತ್ಯವೇದನೆ ಮಾಡಿದ ತಿಳ್ಕೊಂಡಿದ್ದೀರಿ. ನರ್ಕ ಬಂದ್ಬಿಟ್ಟು ಒಂದು ವೇದನೆ ಸ್ಥಾನ ಅಲ್ಲ, ಅದು ಒಂದು ಸಮಾಧಿ, ಸತ್ತ ಒಂದು ಸಂಗತಿ ಅಂತ ಏನು ಮಾಡ್ತಾರೆ ಅವನು ಸತ್ಯವೇದಲ್ಲಿ ನೋಡಿದಿರಿ. ಪ್ರಭುರಾತ್ರಿ ಭೋಜನ ವರ್ಷಕ್ಕೊಂದ್ಸರಿ ತೊಗೊಬೇಕು ಅಂತ ನಾವೇನು ಮಾಡಿದ್ರಿ ನೋಡಿದಿರಿ. ದೀಕ್ಷಾ ಸ್ಥಾನ ಅಂದರೆ ಪಾಪಗಳನ್ನ ಪರಿಹಾರ ಮಾಡೋಕ್ಕಲ್ಲ, ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ಳೋದು ಅಂತ ನೋಡಿದ್ದೀರಿ ಅಲ್ವರ. ಅನ್ಯ ಭಾಷೆ ಏನ್ರಿ, ಅರ್ಥ ಆಗಂತ ಭಾಷೆ ಹೊರತು ಸುಮ್ಮನೆ ಗಲಿ ಬಿಲಿ ಉಂಟು ಮಾಡಂತ ಭಾಷೆ ಅಲ್ಲ ಅಂತ ತಿಳ್ಕೊಂಡಿದ್ರಿ. ಅದ್ಭುತಗಳು ಯೇಸು ಕ್ರಿಸ್ತು ಎಲ್ಲಾರ್ಗು ಅದ್ಭುತ ಮಾಡ್ದು, ಬಂದವ್ರಿಗೆ ಎಲ್ಲಾ ಕಾರ್ಯಗಳು ವಾಸಿ ಮಾಡ್ದು, ಈವನ್ ಅವಿಶ್ವಾಸಿಗಳು ಕೂಡ ಮಾಡ್ದು ಅಂತ ಸತ್ಯವೇದ ನೋಡಿದಿರಿ. ಆಮೇಲೆ ಕ್ರಿಸ್ತ ವಿರೋಧಿ ಯಾವ್ದಪ್ಪ ಅಂತ ನಾವು ಕ್ಲೀನಾಗಿ ಸ್ಪಷ್ಟವಾಗಿ ತಿಳ್ಕೊಂಡಿದ್ವಿ ಅಂದ್ರೆ ಏನ್ರಿ, ಈ ಲೋಕದಲ್ಲಿರೋಂಥ ಎಲ್ಲ ಸುಳ್ಳು ಸಭೆಗಳು, ಮೊದಲನೇದಾಗಿ ರೋಮನ್ ಕ್ಯಾಥಲಿಕ್ ಸಭೆ, ನೆಕ್ಸ್ಟ್ ಲೋಕದಲ್ಲಿರುವಂಥ ಎಲ್ಲ ಸುಳ್ಳು ಸಭೆಗಳು, ಪ್ರೊಟೆಸ್ಟೆಂಟ್ಸ್ ಆಗಿದ್ರು ಸರಿ, ಅದು ಕ್ರಿಸ್ತ ವಿರೋಧಿ ಅಂತ ನಾವು ಸ್ಪಷ್ಟವಾಗಿ ಬೈಬಲ್ ತಿಳ್ಕೊಂಡಿದ್ದೀವಿ. 666 ತಲೆ ಮೇಲೆ ಕೈ ಮೇಲೆ ಮುದ್ರೆ ಹಾಕೊಡು ಅಂದರೆ ಆ ದುರ್ಬೋಧನೆಗಳಿಗೆ ನಾವು ಅಂಗೀಕಾರ ಮಾಡಿದ್ರೆ ಅದನ್ನು ನಾವೇ ಮಾಡೋ ಮುದ್ರೆ ಹಾಕೊಂಡಂಗಿಂತ ಬಹು ಸ್ಪಷ್ಟವಾಗಿ ಸತ್ಯವಾದ ನೋಡಿದಿರಿ. ಇವೆಲ್ಲ ಸತ್ಯ ತಿಳಿದಿದ ಮೇಲೆ ಇವೆಲ್ಲ ಸುಳ್ಳು ಅಂತ ಬಿಟ್ಟು ನಾವೇನೋ ಸತಿ ಹಿಂದಕ್ಕೆ ಹೋದರೆ ದೇವ್ರ ಮಕ್ಳು ಎಲ್ಲಿಗಪ್ಪ ಹೋಗ್ತಾರೆ ಅಂದರೆ ಎರಡನೇ ಮರಣ ಅಲ್ದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತಗಳೇ ಇಲ್ಲಿ ಬರುವಂಥ ನಾಲ್ಕು ರಕ್ಷಣೆಗಳನ್ನ ನಮ್ಗೆ ಏನು ಮಾಡ್ತದೆ, ನಾಲ್ಕು ಕೂದಲಲ್ಲಿ ನೋಡ್ತಿದ್ದೆ. ಪರಲೋಕದ ರಕ್ಷಣೆ ಇದೆ, ಭೂಲೋಕದ ರಕ್ಷಣೆ ಇದೆ ಅಲ್ದರ. ಆ ಪರಲೋಕದ ರಕ್ಷಣೆ ಎರಡು ಭಾಗ ಇದೆ, ಭೂಲೋಕದ ರಕ್ಷಣೆ ಏನಾಗಿದೆ ಎರಡು ಭಾಗ ಇದೆ, ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ. ಅಬ್ರಹಾಮ್ ಮಾಡಿದಂಥ ವಾಗ್ದಾನ, ನೀನು ಸಂತತಿ ಏನು ಮಾಡ್ತೀನಿ, ಆಕಾಶ ನಕ್ಷತ್ರ ಥರ ಏನು ಮಾಡ್ತೀನಿ, ಆಶೀರ್ವದಿಸ್ತೀನಿ, ಸಮುದ್ರ ತೀರದ ಉಸುಬು ಥರ ಏನು ಮಾಡ್ತೀನಿ ನಾನು, ಯಥೇಚ್ಛವಾಗಿ ಆಶೀರ್ವದಿಸ್ತೀನಿ ಅಂತಂದ್ರೆ ಅಲ್ವರ. ಆ ರಕ್ಷಣೆನೇ ಝಕೇರಿಯ 6ನೇ ಅಧ್ಯಾಯದಲ್ಲಿ ಕುದುರೆಗಳ ಮುಖಾಂತರ ನಮ್ಗೆ ಏನು ಮಾಡಿರೋದು ನೋಡ್ತಿರೋದು ಅಲ್ವರ. ನನ್ನ ಕರ್ತನಲ್ಲಿ ಪ್ರೀತಿ ಅನುಸರಿಸೋರುಗಳೇ, ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ನಿಮ್ಗೆ ಯಾರಿಗಾದ್ರು ಏನೋ ಡೌಟ್ಸ್ ಏನೋ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಯಾರಿಗಾರ ಪ್ರಶ್ನೆ ಇದೆಯಾ? ಸರಿ.